हयग्रीवं चदानन्दविग्रहं सदनुग्रहं वशग्रीवच्युतं शापान्मणिग्रीवविमोचनम् स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानं कुर्याय पूर्णज्ञानरसरणसे उत्तुङ्गवत्तरङ्गाय मध्वदुग्धाब्धये नमः गुरुमखिलगुणज्ञं सद्गुणैकाभिवासम् शमदमपरिनिष्ठं सत्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरातीतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् ब्रह्मचर्य हरिप्रीति सुविद्या वादशारिणः इष्टदान् कष्टहर्त्रोन्नः विद्यामान्यान् मुनीन् नमः वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देविशुद्धये सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शमतो बिम्बसन्निधौ चिन्तामणिं सुभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे श्रीगुरुभ्यो नमः हरिः विजयरायर सन्निधानदल्लि एल्लरू सेरिदेवे ಒಂದು ವಾರ ಇಲ್ಲಿದ್ದು ಗೀತೆಯನ್ನು ಚಿಂತನೆ ಮಾಡಬೇಕು. ಅರ್ಜುನನಿಗೆ ಕೃಷ್ಣ ಹೇಳಿದ ಅಮೃತ ಸದೃಶವಾದ ಮಾತು, ಆ ಮಾತನ್ನು ಚಿಂತನೆ ಮಾಡಲಿಕ್ಕೆ ಎಲ್ಲರೂ ಇಲ್ಲಿ ಸೇರಿದವು. ಅದಕ್ಕೆ ಪ್ರಧಾನ ಕಾರಣಕರ್ತರು ಗೋಪಾಲಕೃಷ್ಣ ವಿಜಯ ವಿಠ್ಠಲ. ಆತನ ಪ್ರೇರಣೆಯಿಂದ ವಿಜಯದಾಸರು ನಮಗೆ ಪ್ರೇರಣೆ ಮಾಡಿ ಹಿಂದೆ ಇದ್ದವರು ಕೇಳಿಸ್ತಾ ಇದೆಯಾ. ವಿಜಯದಾಸರು ಪ್ರಧಾನ ಕಾರಣಕರ್ತರು, ಅವರ ಅನುಗ್ರಹದಿಂದ ಪ್ರೇರಿತರಾದವರು ನಮ್ಮ ಸಂಧ್ಯಾ ರಘುನಾಥ್ ಅಂತವರು. ವರ್ಷೇ ವರ್ಷೇ ವಿಶೇಷವಾಗಿರತಕ್ಕಂಥ ಜ್ಞಾನ ಕಾರ್ಯವನ್ನು ವಿಜಯರಾಯರ ಸನ್ನಿಧಾನದಲ್ಲಿ ಅವರು ನಡೆಸ್ತಾ ಇದ್ದಾರೆ. ಅವರ ಒತ್ತೆಯಿಂದ ಬಂದಿರತಕ್ಕಂಥ ಅವರ ಪಂಚ ಪಾಂಡವರಲ್ಲಿ ಮೂವರು ಬಂದಿದ್ದೀರಂತ ಕಾಣುತ್ತೆ, ಇನ್ನು ಇಬ್ಬರು ಬರಬೇಕು. ಹೌದು, ಇನ್ನು ಅವರ ಅಕ್ಕ ತಂಗಿಯರು ಎಲ್ಲರೂ ಬಂದಿದ್ದಾರೆ, ಅವರ ಕುಟುಂಬವೆಲ್ಲವೂ ಕೂಡ. ಹಾಗೆ ವಿಜಯರಾಯರ ಸನ್ನಿಧಾನದಲ್ಲಿ ಜ್ಞಾನದಲ್ಲಿ ಭಾಗವಹಿಸಬೇಕು ಅಂತ ಎಲ್ಲರೂ ಬಂದಿದ್ದೀರಾ ಭಕ್ತಾದಿಗಳು. ನಿಮ್ಮೆಲ್ಲರಿಗೂ ವಿಜಯರಾಯರ ಆಶೀರ್ವಾದದಿಂದಾಗಿ ಸರಿಯಾದ ಜ್ಞಾನ ನಿಮಗೂ ನನಗೂ ಬರಲಿ, ಜ್ಞಾನಯಜ್ಞದಲ್ಲಿ ಅಂತ ಪ್ರಾರ್ಥನೆ ಮಾಡುತ್ತ ಹೋದ ಜ್ಞಾನಯಜ್ಞದಲ್ಲಿ ಮೂರು ಅಧ್ಯಾಯಗಳು ಪೂರ್ಣ ಆಗಿತ್ತು. ಪೂರ್ಣ ಆಗಿತ್ತು ಅಂದರೆ ಇದ್ದದ್ದು ಇದ್ದ ಹಾಗೆ ಹೇಳಿದ್ದಾಗಿದ್ದಷ್ಟೇ ಚೂರು ವಿಜಯರಾಯರ ಸನ್ನಿಧಾನದಲ್ಲಿ. ಇನ್ನು ನಾಲ್ಕನೆಯ ಅಧ್ಯಾಯವನ್ನು ಶುರು ಮಾಡ್ತಾ ಇದ್ದಾರೆ. ಮೂರನೇ ಅಧ್ಯಾಯದ ಕೊನೆ ಕೊನೆಯಲ್ಲಿ ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯ ಆತ್ಮಾನಂ ಆತ್ಮನ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸ. ಬುದ್ಧಿ ಅಂದರೆ ಯಾರು ಅಂದರೆ ವಿಷ್ಣು. ಬುದ್ಧಿಸ್ಥಿತನಾದ ಭಗವಂತನಿಗೆ ಬುದ್ಧಿ ಅಂತ. ಯಾವ ಯಾವ ಸ್ಥಳದಲ್ಲಿ ಭಗವಂತನಿರ್ತಾನೋ ಆಯಾ ಸ್ಥಳದ ಹೆಸರೇ ದೇವರಿಗೆ. ಬುದ್ಧಿಯಲ್ಲಿರುವ ದೇವನಿಗೆ ಬುದ್ಧಿ ಅಂತ ಹೆಸರು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಹಿಂದಿನ ಶ್ಲೋಕದಲ್ಲಿ ಒಂದು ಮಾತು ಹೇಳಿದರು, ಇಂದ್ರಿಯಾಣಿ ಪರಾಣಿ ಆಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ. ಇಲ್ಲಿ ಒಂದು ಸೂತ್ರವನ್ನು ನಾವು ನೋಡಬೇಕು. ಏನು ಅಂದರೆ, ಒಂದಕ್ಕಿಂತ ಒಂದು ಜಾಸ್ತಿ ಅಂತ ಹೇಳುವಾಗ ಒಬ್ಬರಿಗಿಂತ ಒಬ್ಬರು ಜಾಸ್ತಿ ತಾರತಮ್ಯವಿದೆ. ಈ ಒಳಗೇನೆ ಒಂದು ಸೂತ್ರವಿದೆ, ಯಾರು ಒಬ್ಬರಿಗಿಂತ ಒಬ್ಬರು ಜಾಸ್ತಿ ಅಥವಾ ಒಬ್ಬರಿಗಿಂತ ಒಬ್ಬರು ಕಡಿಮೆ ಅಂತಿದ್ದಾರೆ, ಎಲ್ಲರೊಳಗೂ ಒಬ್ಬನಿದ್ದಾನೆ. ಕಡಿಮೆ ಆದವನಲ್ಲೂ ಇದ್ದಾನೆ, ದೊಡ್ಡವನಲ್ಲೂ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ. ಹೇಗೆ ಒಂದು ಹೂವಿನ ಹಾರವೋ ರತ್ನದ ಹಾರವೋ ತಗೊಂಡಾಗ ದೊಡ್ಡ ದೊಡ್ಡ ರತ್ನಗಳು ಚಿಕ್ಕ ಚಿಕ್ಕ ರತ್ನಗಳು ಎಲ್ಲವನ್ನೂ ಸೇರಿಸುವ ಸೂತ್ರ ಒಂದೇ ಎಲ್ಲ ರತ್ನಗಳಲ್ಲಿ ಹೋಗ್ತಾ ಇರುತ್ತೆ. ಎಲ್ಲ ರತ್ನಗಳಲ್ಲಿ ರಂಧ್ರ, ಆ ರಂಧ್ರದಲ್ಲಿ ಸೂತ್ರ ಹೋಗ್ತಾ ಇರುತ್ತೆ. ರತ್ನಗಳು ಬೇರೆ ಬೇರೆ, ಅದರ ಶಕ್ತಿ ಬೇರೆ ಬೇರೆ, ಆದರೆ ಆ ರತ್ನಗಳನ್ನು ಒಂದಾಗಿ ಹಿಡಿದ ಸೂತ್ರ ಮಾತ್ರ ಒಂದೇ. ಹಾಗೆ ಎಲ್ಲ ಜೀವರಾಶಿಗಳು ರತ್ನಗಳಂತೆ, ಆದರೆ ಸಜ್ಜೀವರಾಶಿಗಳು, ಆ ಸಜ್ಜೀವರಾಶಿಗಳ ರತ್ನಗಳಲ್ಲಿ ತಾರತಮ್ಯ ಇದೆ. ದೊಡ್ಡವರು ಚಿಕ್ಕವರು, ಚಿಕ್ಕವರು ಚಿಕ್ಕವರು ಅಂತ ಹೇಳಿ ಆ ತಾರತಮ್ಯಕ್ಕನುಗುಣವಾಗಿ ಎಲ್ಲರನ್ನ ಸೆಟ್ ಮಾಡಿದಂಥ ಸೂತ್ರ ನಮ್ಮ ಭಗವಂತ. ಇಲ್ಲಿ ಇಂದ್ರಿಯಾಣಿ ಪರಾಣಿ ಆಹು, ನಮ್ಮಲ್ಲಿ ಇರುವ ಶತ್ರು ಇದ್ದಾನೆ ನಮ್ಮೊಳಗೆ, ಸಾಧನೆಗೆ ಅಡ್ಡಿಯಾದ ಶತ್ರು. ಆ ಶತ್ರುವಿನ ಪರಿಚಯ ಮಾಡಿಕೊಡ್ತಾ ಇದ್ದಾನೆ ಕೃಷ್ಣ. ಹೇಳ್ತಾ ಇದ್ದಾರೆ, ಆವೃತಂ ಜ್ಞಾನಮೇತೇನ ಜ್ಞಾನಿನಃ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ಅನಲೇನ ಚ. ನಮ್ಮ ಜ್ಞಾನ ಏನಾಗಿದೆ, ಆವೃತಂ ಏತೇನ ಕಾಮ ಕ್ರೋಧಾದಿಗಳಿಂದಾಗಿ ನಮ್ಮ ಜ್ಞಾನ ಆವೃತವಾಗಿದೆ. ಅಂದರೆ ಅದನ್ನು ಸುತ್ತಾಕಿದೆ ಈ ಕಾಮಾದಿಗಳೆಲ್ಲ. ಅದಕ್ಕೆ ವಿಶೇಷವಾಗಿ ಹೇಳ್ತಾ ಇದ್ದಾರೆ, ಏವಂ ಜ್ಞೇಯಸ್ಯ ಈಶ್ವರಾದೇ ಜ್ಞಾನ ಕಾರಣಸ್ಯ ಮನಸಃ ಜ್ಞಾತುಃ ಜೀವಸ್ಯ ಪ್ರತಿಬಂಧಕಃ ಕಾಮಃ ಇತ್ಯುಕ್ತ್ಯ ಜ್ಞಾನೋತ್ಪತ್ತಿ ಪ್ರತಿಬಂಧಕತ್ವಂ ಉತ್ತಮ್. ರಾಘವೇಂದ್ರ ಸ್ವಾಮಿಗಳ ವಿವೃತ್ತಿ ಪ್ರಕಾರ ಹೇಳುತ್ತಾ ಹೋಗ್ತಾ ಇದೆ. ರಾಘವೇಂದ್ರ ಸ್ವಾಮಿಗಳು ಚೆನ್ನಾಗಿ ಹೇಳ್ತಾರೆ, ಜ್ಞೇಯಸ್ಯ ಈಶ್ವರಾದೇ ಜ್ಞಾನ ಕಾರಣಸ್ಯ ಮನಸಃ. ಜ್ಞೇಯ, ಯಾರು ತಿಳಿಯಬೇಕಾದವ ಭಗವಂತ. ಯಾರನ್ನು ನಾವು ತಿಳಿಯಬೇಕೋ, ತಿಳಿಯಲ್ಪಡಬೇಕಾದವ ಭಗವಂತ. ಆ ಭಗವಂತನ ಜ್ಞಾನ ನಮಗೆ ಬೇಕು. ನಾವು ತಿಳಿಯಬೇಕಾಗಿದ್ದು ದೇವರನ್ನು, ದೇವರ ಜ್ಞಾನ ನಮಗೆ ಬೇಕು. ಆ ಜ್ಞಾನ ಕಾರಣ ಯಾವುದು? ದೇವರ ಜ್ಞಾನ ನಮಗೆ ಬರಲಿಕ್ಕೆ ಒಂದು ಸಾಧನ ಬೇಕು. ಸಾಧನ ಯಾವುದು? ಮನಸ್ಸ. ಮನಸ್ಸು, ಈ ಮನಸ್ಸು ವಿಶೇಷವಾಗಿ ಜ್ಞಾತುಃ ಜೀವಸ್ಯ ಪ್ರತಿಬಂಧಕ. ಈ ಜೀವನಿಗಿರುವ ಮನಸ್ಸು, ಜೀವ ಮನಸ್ಸಿನ ಮೂಲಕ ಭಗವಂತನ ತತ್ವಜ್ಞಾನವನ್ನು ಪಡೆಯುತ್ತಾನೆ. ಅಂಥ ಜೀವನ ಮನಸ್ಸಿಗೆ ಪ್ರತಿಬಂಧಕವಾದ್ದು ಯಾವುದು ಅಂದರೆ ಕಾಮ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಇದಾನೀಂ ಶಾಸ್ತ್ರತಃ ಜಾತಮಪಿ ಜ್ಞಾನಂ ಸ್ವಕಾರ್ಯ ಅಪರೋಕ್ಷ ಜ್ಞಾನಾಯ ನ ಪ್ರಭವತಿ ಆವೃತಂ ಜ್ಞಾನಂ ಏತೇನ ಜ್ಞಾನಿನಃ ನಿತ್ಯ ವೈದ್ಯು. ಇಲ್ಲಿ ನಮ್ಮ ನಿತ್ಯದ ಪ್ರಾಬ್ಲಮ್, ಡೈಲಿ ಬರ್ನಿಂಗ್ ಪ್ರಾಬ್ಲಮ್ ಅಂತಿದೆ, ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಏನದು ಅಂದರೆ ಹೇಳ್ತಾರೆ, ಶಾಸ್ತ್ರತಃ ಜಾತಮಪಿ ಜ್ಞಾನ. ಆಯ್ತಪ್ಪ, ಹುಟ್ಟಿದ್ದೀವಿ, ಹುಟ್ಟಿದ ಮೇಲೆ ಒಳ್ಳೆ ಆಚಾರ ಯಾರೋ ಪಂಡಿತರು ಸಿಕ್ಕರು, ಅವರ ಹತ್ರ ಅಧ್ಯಯನ ಮಾಡ್ತಾ ಇದ್ದೀವಿ, ಮಂಗಳವು ಜ್ಞಾನ ಬಂತು, ಎಲ್ಲ ತಿಳ್ಕೊಂಡ್ವಿ, ಎಲ್ಲ ತಿಳ್ಕೊಂಡ್ವಿ. ಶಾಸ್ತ್ರ ಶಾಸ್ತ್ರತಃ ಜ್ಞಾನಂ ಜಾತಂ ಹುಟ್ಟಿದೆ. ಅಪಿ ಸ್ವಕಾರ್ಯ ಅಪರೋಕ್ಷ ಜ್ಞಾನಾಯ ನ ಪ್ರಭವತಿ. ಹುಟ್ಟಿದ ಜ್ಞಾನ ಅನುಷ್ಠಾನಕ್ಕೆ ಬರಲ್ಲ. ಏನು ಜ್ಞಾನ ತಿಳ್ಕೊಂಡೇ ಇರ್ತೀವಿ, ಎಲ್ಲ ತಿಳ್ಕೊಂಡೇ ಇರ್ತೀವಿ, ಏನು ಮಾಡಬೇಕೋ ಅದು ಮಾಡಲ್ಲ, ಮಾಡಲಿಕ್ಕೆ ಬಿಡಲ್ಲ. ಯಾವುದು? ಸುತ್ತಾಕಿದ ಕಾಮ ಅಂತ ಹೇಳ್ತಾ ಇದ್ದಾರೆ. ಜ್ಞಾನಿನಃ ಅಂದರೆ ಶಾಸ್ತ್ರಜನಿತ ಜ್ಞಾನಿನೋಪಿ ಜ್ಞಾನಂ ಕಾಮಾವೃತಂ ಭಗವದ ಅಪರೋಕ್ಷ ಜ್ಞಾನಾಯ ನ ಪ್ರಭವತಿ. ರಾಯರ ಮಾತುಗಳು ಸುಲಭವಾಗಿ ಹೇಳ್ತಾರೆ. ಶಾಸ್ತ್ರದಿಂದ ಜ್ಞಾನವನ್ನು ಪಡ್ಕೊಂಡಿದ್ರೂ ಕೂಡ ಆ ಶಾಸ್ತ್ರಜ್ಞಾನ ದೇವರ ಒಟ್ಟಾರೆ ಎಲ್ಲಿಗೆ 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 ಹೇಳ್ತಾ ಇದ್ದಾರೆ. ನಾವು ಹುಟ್ಟಿದ್ದೀವಿ, ನಾವು ಏನು ಪಡ್ಕೋಬೇಕು? ಶಾಸ್ತ್ರಜ್ಞಾನ ಪಡ್ಕೋಬೇಕು. ಶಾಸ್ತ್ರದಿಂದ ಜ್ಞಾನ ಪಡ್ಕೊಂಡು ಅದರಿಂದ ಭಗವಂತನನ್ನು ಕಾಣಬೇಕು, ಇಷ್ಟು ನಮ್ಮ ಗುರಿ. ಭಗವಂತನ ಅಪರೋಕ್ಷ ಜ್ಞಾನಕ್ಕಾಗಿ ಜ್ಞಾನ ಬೇಕು. ಆದರೆ ಬಂದ ಜ್ಞಾನ ಬಂದಂತೆ ಉಳಿಯುತ್ತೆ, ಅಪರೋಕ್ಷ ಜ್ಞಾನಕ್ಕೆ ಸಾಧನ ಆಗಲ್ಲ ಅಂದರು. ಅದಕ್ಕೆ ದೃಷ್ಟಾಂತ ಒಂದು ಕೊಡಬೇಕಾದರೆ, ನಮ್ಮ ಶರೀರದಲ್ಲಿ 72,000 ನಾಡಿಗಳು, ಆ 72,000 ನಾಡಿಗಳಲ್ಲಿ 72,000 ದೇವತೆಗಳು. ಇಲ್ಲಿ ಕೂತವರು ಯಾರಿಗಾದರೂ ವಿಷಯ ಗೊತ್ತಿಲ್ವ? ಎಲ್ಲರಿಗೂ ಗೊತ್ತು, ಕೇಳಿ ಕೇಳಿ ಸಾಕಾಗಿದೆ ಅಲ್ವಾ? ನಮ್ಮನ್ನೇ ಬುರೋಹಿ ಸಹಸ್ರ ಅಂತ ಇದೇ ಪ್ರವಚನ ಆಗಿತ್ತು. ಹರಿಕಥಾನುಸಾರ ತೆಗೆದರೆ ಅದೇ ಹೇಳಿರ್ತಾರೆ. ಪ್ರಾಯಶಃ ಈ ವಿಷಯ ಗೊತ್ತಿಲ್ಲದವರು ಯಾರಿಲ್ಲ. ಏನಂತ, ನಮ್ಮ ಶರೀರದೊಳಗೆ 72,000 ನಾಡಿಗಳಿವೆ, ಅದರೊಳಗೆ 72,000 ದೇವತೆಗಳಿದ್ದಾರೆ, 36,000 ಪುರುಷ ದೇವತೆಗಳು, 36,000 ಸ್ತ್ರೀ ದೇವತೆಗಳಿದ್ದಾರೆ. ಈ ಥರ ಅವರೊಳಗೆ ಭಗವಂತನು ಇದ್ದಾನೆ ಅಂತ ತಿಳಿದು ಯಾರು ಒಬ್ಬರಿಗೆ ಊಟ ಹಾಕ್ತಾರೋ ಅಥವಾ ತಾವೇ ಮೌನವಾಗಿ ಊಟ ಮಾಡತಾರೋ ಅಂಥವರಿಗೆ ಎಷ್ಟು ಫಲ ಅಂದರೆ, 100 ವರ್ಷ ನಾವು ಬದುಕಿ ಹುಟ್ಟಿದ ಮೊದಲನೇ ದಿವಸದಿಂದ ಸಾಯುವ ಕೊನೆಯ ದಿವಸ ಪರ್ಯಂತ ಪ್ರತಿದಿನ 2 ದಂಪತಿಗಳಿಗೆ ಊಟ ಹಾಕಿದರೆ ನಾನ್ ಸ್ಟಾಪಾಗಿ ಅವರ ಅರ್ಚನಾ ಅಂದರೆ ಎಲ್ಲ ಪೂಜಾ ಎಲ್ಲ ಮಾಡಿ ಅವರಿಗೆ ಬೇಕಾದಂಥ ಊಟ ಹಾಕಿದರೆ ಎಷ್ಟು ಫಲವೋ ಅಷ್ಟು ಫಲ 20 ನಾವು ಉಣ್ಣುವಾಗ ನಮ್ಮೊಳಗೆ ಚಿಂತನೆ ಮಾಡಿದರೆ ಬರುತ್ತೆ. ಸತ್ಯ ಸಂಶಯವಿಲ್ಲವೆಂದೆಂದು ಅಂದರು. ನಾವು ಜ್ಞಾನ ಪಡ್ಕೊಂಡು ಹರಿಕಥಾಮೃತ ಸಾರದಿಂದ ಇಷ್ಟೇ ನನ್ನ ಪ್ರಶ್ನೆ, ದಿನಾಗೂ ಊಟ ಮಾಡ್ತಾ ಇದ್ದೀವಲ್ಲ, ಎಷ್ಟು ಸಲ ಊಟ ಮಾಡುವಾಗ ಇದು ನೆನಪಿಗೆ ಬಂತು? ಒಬ್ಬರಿಗೆ ಹೇಳಬೇಕಾಗಿಲ್ಲ, ನಾವೇ ನೋಡ್ಕೊಂಡ್ರೆ ಆಯ್ತು. ತಿಳಿದಿರುತ್ತೆ ಜ್ಞಾನ ಅನುಷ್ಠಾನಕ್ಕೆ ಬರಲ್ಲ. ಎಲ್ಲ ಸ್ಟಾಕ್ ಇರುತ್ತೆ, ಮನೆ ತುಂಬ ಪದಾರ್ಥ, ಉಂಡತ್ತು ಗೊಡಸಾರು ಅನ್ನ, ಬರೇ ನೀರು ಸಾರು ಅನ್ನ ಮಾಡ್ಕೊಂಡು ತಿಂದದ್ದು, ಎಲ್ಲ ಪದಾರ್ಥ ಇದೆ. ಹಾಗೆ ಯಾಕೆ ಹೀಗಾಗ್ತಾ ಇದೆ ನಮಗೆ? ಈಗ ಆಗ್ತಾ ಇರೋದಂತೂ ಸತ್ಯ. ನಮಗೆ ಏನಾಗ್ತಾ ಇದೆ? ಜ್ಞಾನವೇನೋ ದಿನಾಗ್ಲೂ ಪ್ರವಚನ ಪಾಠದ ಮೂಲಕ ತುಂಬಿ 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 ಮನೆಯೆಲ್ಲ ಗೋಡೌನ್ ಮಾಡಿಬಿಟ್ಟಿದೆ, ತಲೆಯೆಲ್ಲ ಗೋಡೌನ್ ಆಗಿಬಿಟ್ಟಿದೆ. ಏನು ಪ್ರವಚನ ಕೂತರು, ಚರ್ಚೆ ಕೂತರು, ಪಾಠ ಕೂತರು, ತಟ 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 ಉತ್ತರ ಎಲ್ಲ ಬಂದ್ಬಿಡುತ್ತೆ ಕಪ್ಪು ನಮಗೆ. ಭಜನಾ ಮಂಡಳಿ ಅಂತ ಕೂತ್ರೆ ಕಪ್ಪು ನಮಗೆ ಬರಬೇಕು, ಚರ್ಚೆ ಕೂತ್ರೆ ನಾವೇ ಗೆಲ್ಲಬೇಕು. ಎಲ್ಲ ಜ್ಞಾನ ತಲೆಯಲ್ಲಿದೆ. ಅನುಷ್ಠಾನ ಕಾಲಕ್ಕೆ ಕಟ್ ಯಾಕೆ ಅಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ನಮ್ಮ ಜ್ಞಾನ ನಮ್ಮ ಮನಸ್ಸು, ಆ ಮನಸ್ಸಿನಿಂದ ಹುಟ್ಟಿದ ಜ್ಞಾನ ಇವೆರಡನ್ನ ಏನು ಕಾಮ ಅಂಬೋದು ಸುತ್ತಾಗಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಕಿಮು ಗುರುಪದೇಶ ಮಾತ್ರ ಜ್ಞಾನವತಃ ಇತಿ ಸೂಚನಾಯ ಜ್ಞಾನಿನಃ ಇತ್ಯುಕ್ತಂ. ಜ್ಞಾನಿನಃ ಜ್ಞಾನಂ ಏತೇನ ಆವೃತಂ. ಅದಕ್ಕೆ ಹೇಳಿದ್ರು, ಶಾಸ್ತ್ರದಿಂದ ಬಂದ ಜ್ಞಾನ ಯಾರಿಗಿರುತ್ತೋ ಅವರ ಪಾಡೆ ಹೀಗೆ. ಇನ್ನ ಬರೇ ಗುರುಪದೇಶ ಮಾತ್ರದಿಂದ, ಅಂದರೆ ಗುರುಪದೇಶ ಮಾತ್ರ ಶಬ್ದದಿಂದ ರಾಯರೇನು ಹೇಳ್ತಾ ಇದ್ದಾರೆ, ಬರೇ ಪಾಠ ಹೇಳಿಸ್ಕೊಂಡದ್ದಲ್ಲ, ಗುರುಗಳ ಅನುಗ್ರಹದಿಂದ ಅವರ ಸೇವಾ ಮಾಡಿ ಅದರಿಂದ ವಿಶೇಷವಾದ ಜ್ಞಾನ ಲಾಭ ಪಡೆದವರಿಗೆ ಈ ಹಣೆ ಬರ ಇರುತ್ತೆ. ಬರೇ ಕಾಲೇಜಲ್ಲಿ ಕೋರ್ಸ್ ಸ್ಟಡಿ ಮಾಡಿದಂತೆ, ನಾವೊಂದು ಕೋರ್ಸ್ ಮಾಡಿದಂತೆ ಬಂದರೆ ಅವರ ಹಣೆ ಬರ ಏನು ಅಂತೆಲ್ಲ ಹೇಳ್ತಾ ಇದ್ದಾರೆ. ಅನ್ಯಥಾ ಜ್ಞಾನಸ್ಯ ಜ್ಞಾನಿ ಸಂಬಂಧ ಅವ್ಯಭಿಚಾರಾತ್ ಜ್ಞಾನಿನಃ ಇತ್ಯುಕ್ತಿ ವ್ಯರ್ಥಾಸ್ಯ. ಯಾಕಂದರೆ ಮುಂದೆ ಹೇಳ್ತಾ ಇದ್ದಾರೆ, ಸಾಮಾನ್ಯ ಜ್ಞಾನಿಗಳಲ್ಲ ಮಹಾಜ್ಞಾನಿಗಳಿಗೂ ಈ ಪರಿಸ್ಥಿತಿ ಬಂದಿದೆಯಲ್ಲ. ಅದಕ್ಕೆ ಹೇಳ್ತಾರೆ, ಕೇನ ಆವೃತಂ ಜ್ಞಾನಂ ಇತ್ಯತಃ ಉಕ್ತಂ ಕಾಮರೂಪೇಣ. ಕಾಮರೂಪವಾದ ಶತ್ರು ನಮ್ಮನ್ನ ಆವರಿಸಿಕೊಂಡಿದೆ. ಇಲ್ಲಿ ಕೃಷ್ಣ ನಮಗೆ ಪಕ್ಕದಲ್ಲೇ ನಿಂತು ಮಣ್ಯಸೂಕ್ತ ಹೇಳುತ್ತೆ. ಮಣ್ಯಸೂಕ್ತದಲ್ಲಿ ದೇವರನ್ನು ಪ್ರಾರ್ಥನೆ ಮಾಡುತ್ತಾರೆ, ಹೇ ಸ್ವಾಮಿ ನನಗೆ ಶತ್ರುಗಳಿದ್ದಾರೆ, ಕಾಮ ಕ್ರೋಧಾದಿಗಳು ಇದ್ದಾರೆ, ದೈತ್ಯರು ಇದ್ದಾರೆ, ತುಂಬ ಇದ್ದಾರೆ ನನಗೆ ಕಾಟ ಕೊಡು. ಆದ್ದರಿಂದ ನನ್ನ ಶತ್ರುಗಳು ಯಾರೋ ನನಗೆ ಗೊತ್ತಾಗಬೇಕು, ನನ್ನ ಮಿತ್ರರು ಯಾರು ಅಂತ ಗೊತ್ತಾಗಬೇಕು. ನನಗೆ ತಿಳ್ಕೊಳ್ಳುವ ಸಾಮರ್ಥ್ಯವಿಲ್ಲ. ಆದ ಕಾರಣ ನೀನು ದಯವಿಟ್ಟು ನನಗೆ ನನ್ನ ಶತ್ರುಗಳ್ಯಾರೋ ಮಿತ್ರರ್ಯಾರೋ ತಿಳಿಸಿಕೊಡು ಹರಿಯೇ ಅಂತ ಮಂಜುನಾಮಕ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡುತ್ತೆ. ಮನ್ಯಸುತ್ತ ದೇವತೆಗಳು ಹೇಳುತ್ತಾರೆ, ಸ್ವಾಮಿ ನಮ್ಮ ಶತ್ರುಗಳನ್ನು ಪರಿಚಯ ಮಾಡಿಕೊಡು. ಕೃಷ್ಣ ಮಾಡಿದ್ದದೆ ನೋಡು, ನಿನ್ನ ಎದುರಿಗೆ ಯುದ್ಧಕ್ಕೆ ನಿಂತವರು ಇವರೆಲ್ಲ ಅಂತ ಪ್ರತಿಯೊಬ್ಬರ ಶಕ್ತಿ ಶಕ್ತಿ ಎಲ್ಲನೂ ಪರಿಚಯ ಮಾಡಿಕೊಟ್ಟ ಅರ್ಜುನನಿಗೆ. ಹಾಗೆ ನಮ್ಮ ಶತ್ರುಗಳು ಯಾರು ಅಂತ ಪರಿಚಯ ಕೃಷ್ಣ ಮಾಡಿಕೊಡತಾ ಇದ್ದಾರೆ. ಸಾಧನೆಗೆ ಅಡ್ಡಿಯಾದ ಶತ್ರು ಹೇಳುತ್ತಾರೆ, ರೂಪ್ಯತೆ ನಿರೂಪ್ಯತೆ ಅನೇನ ಇತಿ ರೂಪಂ ಆಖ್ಯ, ಕಾಮಃ ಇತಿ ರೂಪಂ ಆಖ್ಯ ಯಸ್ಯ ತೇನ ಕಾಮರೂಪೇಣ ಕಾಮಾಖ್ಯೇನ ನಿತ್ಯವೈರಿಣ ಸದಾ ಅಪಕಾರಿಣ ದುಷ್ಪೂರೇಣ ದುಃಖೇನ ಪೂರೈತವ್ಯೇನ. ಹೇಳ್ತಾರೆ, ದುಷ್ಪೂರೇಣ ಅನಲೇನ ಚ. ನಮ್ಮಲ್ಲಿ ಕಾಮ ಇದೆ, ಆ ಕಾಮ ಎಂಥ ಆದ್ದು ಅಂದರೆ ಅನಲ, ದೊಡ್ಡ ಬೆಂಕಿ ಉರಿತ ಇದೆ. ಆ ಉರಿತಾ ಇರುವಂತಹ ಕಾಮ ಏನು ಮಾಡುತ್ತಾ ಇದೆ ಅಂದರೆ ನಿತ್ಯ ವೈರಿಣ, ನಮಗೆ ಸದಾ ವೈರಿ ಆಗಿದೆ, ಸದಾ ಅಪಕಾರಿಣ, ಯಾವಾಗಲೂ ನಮಗೆ ಅಪಕಾರ ಮಾಡುತ್ತಾ ಇದೆ ಅಲ್ಲ. ಜ್ಞಾನ ಬಂದಿದೆ, ಬಂದ ಜ್ಞಾನ ಅನುಷ್ಠಾನಕ್ಕೆ ಬರಬೇಕು, ಇದು ಪ್ರಾಬ್ಲಮ್. ಅದಕ್ಕೆ ನಮಗಿರುವ ಕಾಮ ಶತ್ರು ಹೇಗಾಯಿತು? ಯಾವ ಕಾಮ? ನಾನಾ ರೀತಿಯಾದ ಕಾಮ. ಆ ಕಾಮನೆಗಳೇನಿವೆ, ಈ ಕಾಮನ ನಮಗೆ ಶತ್ರು ಹೇಗಾಗುತ್ತೆ? ಜ್ಞಾನ ನಮಗೆ ಅನುಷ್ಠಾನಕ್ಕೆ ಬರಲಿಕ್ಕೆ ಇದು ಹೇಗಡ್ಡಿ? ಏನೋ ಹೋದವಪ್ಪ, ಏನೋ ಬೇಕು ಅಂದ್ಕೊಂಡು ಬರಲಿ, ಪಕ್ಕದಲ್ಲಿ ಜ್ಞಾನ ಅನುಷ್ಠಾನಕ್ಕೆ ಬರಲಿ. ಅದಕ್ಕಂದ್ರೂ ಈ ಕಾಮಗಳಲ್ಲಿ ಪ್ರಧಾನ ಕಾಮ ಯಾವುದು? ಕಾಮ ಯಾವ ಯಾವ ಪದಾರ್ಥಗಳು ವ್ಯಕ್ತಿಗಳು ಇದ್ದಾರಲ್ಲ, ವ್ಯಕ್ತಿಗಳಿಂದ ಸುಖ, ಅವರ ಮಾತಿನಿಂದ ಅಭಿಮಾನದಿಂದ ಸುಖ, ಹಾಗೆ ಪದಾರ್ಥಗಳಿಂದ ಸುಖ. ಅದರಿಂದಾಗಿ ವ್ಯಕ್ತಿಗಳನ್ನು ಪದಾರ್ಥಗಳನ್ನು ನಾವು ಬಯಸ್ತೇವೆ, ಹೌದಾ? ಅಂಥ ಕಾಲಕ್ಕೆ ವ್ಯಕ್ತಿಗಳನ್ನು ಪದಾರ್ಥಗಳನ್ನು ನಾವು ಬಯಸಿದ್ದು ಏನಂತ, ಅದು ಸುಖ ಕೊಡುತ್ತೆ, ಅದು ಸುಖ ಕೊಡುತ್ತೆ. ಆದರೆ ಅಲ್ಲಿ ಚೂರು ಎಡವಿ ಬೀಳೋದಾಗ್ತಾ ಇದೆ. ಏನು ಎಡವಿ ಬೀಳೋದು ಅಂದರೆ, ಪದಾರ್ಥದೊಳಗಿದ್ದು ಭಗವಂತ ಸುಖ ಕೊಡ್ತಾ ಇದ್ದಾನೆ, ವ್ಯಕ್ತಿಗಳ ಒಳಗಿದ್ದು ಭಗವಂತ ಸುಖ ಕೊಡ್ತಾ ಇದ್ದಾನೆ. ಸುಖ ಕೊಡೋದು ಯಾರು? ಭಗವಂತ. ಸುಖ ಕೊಡದೇ ಇರೋದು ಯಾವುದು? ಪದಾರ್ಥಗಳು. ಆದರೆ ನಮ್ಮ ತಲೆಯಲ್ಲಿ ಬಂದ ಕಲ್ಪನೆ ಏನು? ಸುಖ ಕೊಡೋದು ಪದಾರ್ಥ, ಸುಖ ಕೊಡೋದು ವ್ಯಕ್ತಿ. ಹಾಗಾದರೆ ನಾವು ಬಯಸಿದ್ದು ಯಾವುದನ್ನ, ಬಯಸಬೇಕಾಗಿದ್ದು ಯಾವುದನ್ನ? ಸುಖವನ್ನು ಕೊಡುವ ದೇವರನ್ನು ಬಯಸಬೇಕು, ಸುಖ ಕೊಡದೇ ಇರುವುದನ್ನು ಬಿಡಬೇಕು. ಇವಾಗ ರಿವರ್ಸ್ ಆಗಿದೆ, ಸುಖ ಕೊಡೋ ದೇವರನ್ನು ಬಿಟ್ಟು ಸುಖ ಕೊಡದೇ ಇರುವ ಪದಾರ್ಥಾದಿಗಳನ್ನು ಬಯಸ್ತಾ ಇದ್ದೇವೆ. ಏನನ್ನು ಏನು ಯಾವ ಕಲ್ಪನೆಯಿಂದ ಇದೇ ಸುಖ ಕೊಡುತ್ತೆ ಎಂಬ ನಿಶ್ಚಯದಿಂದಲೇ ಅದನ್ನು ಬಯಸ್ತಾ ಇದ್ದೇವೆ, ಹೌದಾ? ಹಾಗಾದರೆ ಒಂದು ಭಗವಂತನಲ್ಲಿರಬೇಕಾದ ಏನು ಗುಣ ಇದೆ, ಅದನ್ನು ಕದ್ದು ತೆಗೆದು ದಬ್ಬಾಳಿಕೆಯಿಂದ ಪದಾರ್ಥದಲ್ಲಿ ಹಾಕ್ತಾ ಇದ್ದೇವೆ, ಹೌದಾ? ಇದು ನಮ್ಮ ಕಾಮನೆಯಿಂದಾದ ದೋಷ. ದೋಷ ಅಂದರೆ ದೇವರಲ್ಲಿ ಇರಬೇಕಾದ ಗುಣ ಎಲ್ಲಿಗೆ ಹೋಗುತ್ತೆ ನೋಡಿ, ಈಕ್ವೇಶನ್ ಎಲ್ಲಿಗೆ ಹೋಗುತ್ತೆ? ನಮ್ಮ ಕಾಮನೆ ಎಲ್ಲಿಗೆ ಹೋಗ್ತಾ ಇದೆ ಅಂದರೆ, ದೇವರಲ್ಲಿ ಇರಬೇಕಾದ ಸುಖಪ್ರದತ್ವ, ಸುಖಪ್ರದ ಅವನು, ಆ ಗುಣ ಎಲ್ಲಿ ನೋಡ್ತಾ ಇದ್ದೀವಿ? ಪದಾರ್ಥದಲ್ಲಿ ವ್ಯಕ್ತಿಗಳಲ್ಲಿ ನೋಡ್ತಾ ಇದ್ದೀವಿ. ಒಟ್ಟಾರೆ ನೋಡಿ, ನಿಮ್ಮಲ್ಲಿ ಒಳ್ಳೆತನ ಇದೆ, ಅದನ್ನು ಸ್ವಲ್ಪ ಕೊಡ್ಲಿಕ್ಕಾಗುತ್ತಾ ಯಾರಿಗಾದರೂ? ಆಗಲ್ಲ. ಯಾಕೆ? ಅದು ನಿಮ್ಮ ಗುಣ. ಮೆಣಸಿನಕಾಯಿಯಿಂದ ಖಾರವನ್ನು ಬೇರು ಮಾಡಲಿಕ್ಕಾಗುತ್ತಾ? ಆಗಲ್ಲ. ಯಾಕೆ? ಅದು ಮೆಣಸಿನಕಾಯಿಯ ಗುಣ. ಮೆಣಸಿನಕಾಯಿ ಬೇರೆ ಅಲ್ಲ, ಖಾರ ಬೇರೆ ಅಲ್ಲ. ಆ ರೀತಿಯಲ್ಲಿ ವಿಶೇಷವಾಗಿ ನಮ್ಮ ಗುಣ ನಮ್ಮಿಂದ ಬೇರೆ ಅಲ್ಲ, ದೇವರ ಗುಣ ದೇವರಿಂದ ಬೇರೆ ಅಲ್ಲ. ಸುಖಪ್ರದ, ಸುಖವನ್ನು ಕೊಡುವವ ಎನ್ನುವ ಗುಣ ದೇವರದ್ದು, ಅದು ದೇವರಿಂದ ಬೇರೆ ಅಲ್ಲ. ಅದನ್ನು ತೆಗೆದು ಜಡದಲ್ಲಿ ಇಟ್ಟು ಅಂದರೆ ಎಲ್ಲಿಗೆ ಹೋಯಿತು? ದೇವರು ಈಸ್ ಈಕ್ವಲ್ ಟು ಜಡ. ಆ ಗುಣ ತಂದು ವ್ಯಕ್ತಿಗಳಲ್ಲಿ ಇಟ್ಟರೆ ಸುಖಪ್ರದರು ಇವರೇ ಅಂತ ಚಿಂತನೆ ಮಾಡಿದರೆ ದೇವರು ಈಸ್ ಈಕ್ವಲ್ ಟು ಜೀವ. ಎಲ್ಲಿಗೆ ಹೋಯಿತು? ದೇವ ಜೀವನೂ ಅಲ್ಲ, ಜಡನೂ ಅಲ್ಲ, ಜೀವ ಜಡ ವಿಲಕ್ಷಣ ಅಂತ ಚಿಂತನೆ ಮಾಡಬೇಕಾಗಿತ್ತು. ಶಾಸ್ತ್ರದ್ದು ತಿಳ್ಕೊಂಡು ಮಾಡಿದ್ದೇನು? ದೇವ ಜೀವ ಒಂದೇ, ದೇವ ಜಡ ಒಂದೇ ಅಂತ ಉಪಾಸನೆ ಆಗ್ತಾ ಇದೆ. ಅದರ ಫಲವಾಗಿಯೇ ಜ್ಞಾನ ಅನುಷ್ಠಾನಕ್ಕೆ ಬರುತ್ತಾ ಇಲ್ಲ. ಇಷ್ಟು ರಾಯರು ಬಿಡಿಸಿ 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 ಹೇಳ್ತಾ ಇದ್ದಾರೆ. ಹಾಗಾದರೆ ಇದರ ಪ್ರಾಕ್ಟೀಸ್ ಹೇಗೆ ಮಾಡಬೇಕು ಅದು ಹೇಳಬೇಕು. ಸುಮ್ಮನೆ ಪ್ರಾಬ್ಲಮ್ ಹೇಳಿಬಿಟ್ಟು ಸೊಲ್ಯೂಷನ್ ಹೇಳಿ ಅದನ್ನು ಅಪ್ಲಿಕೇಶನ್ ಮೋಡೇ ಹೇಳೋದಿದ್ರೆ ಹೇಗೆ? ಅದಕ್ಕೆ ದಾಸರಾಯರು ಚೆನ್ನಾಗಿ ಹೇಳುತ್ತಾರೆ, ಭೋಗ ಬಿಡುವುದು ವೈರಾಗ್ಯ ಅಲ್ಲ, ಭೋಗ ಬಿಡುವುದು ವೈರಾಗ್ಯವಲ್ಲ, ಭೋಗವನ್ನು ಪಟ್ಟು ಪಡುವ ಕಾಲಕ್ಕೆ ಪದಾರ್ಥದಲ್ಲಿ ದೇವರನ್ನ ನೆನೆದು ಇದು ಸುಖ ಕೊಡ್ತಾ ಇದೆ ಅಂತ ನನ್ನ ತಲೆಗೆ ಬರ್ತಾ ಇದೆ, ಹರಿಯೇ ನಿಜವಾದ ಸುಖ ಕೊಡೋದು ನೀನೇ ಅಂತ ಇದು ಯಾರಿಗೂ ನಾವು ಹೊರಗೆ ಹೇಳೋದಲ್ಲ. ಒಬ್ಬರೇ ಕೂತಾಗ ನಾವು ಏನು ಅನುಭವಿಸ್ತೇವೆ, ಪದಾರ್ಥಗಳನ್ನ ನೋಡುತ್ತೇವೆ, ಕೇಳುತ್ತೇವೆ, ತಿಂತೇವೆ, ಕುಡಿಯುತ್ತೇವೆ, ಆ ಸುಖ ಬರೋ ಕಾಲಕ್ಕೆಲ್ಲ ಸುಖ ನಿನ್ನಿಂದ ಬರ್ತಾ ಇದೆ, ಸುಖ ನಿನ್ನಿಂದ ಬರ್ತಾ ಇದೆ ಹರಿಯೇ ಅಂತ ಪ್ರಾಕ್ಟೀಸ್ ಮಾಡಬೇಕು. ಎಷ್ಟೊತ್ತು ಮಾಡಬೇಕು? ಸುಖ ಪಟ್ಟಾಗೆಲ್ಲ ಮಾಡಬೇಕು, ಸುಖ ಪಟ್ಟಾಗೆಲ್ಲ ಆನ್ ದಿ ಸ್ಪಾಟ್ ಎಸ್ ನೀ ಕೊಡ್ತಾ ಇದ್ದೆ, ನೀ ಕೊಡ್ತಾ ಇದ್ದೆ, ನೀ ಕೊಡ್ತಾ ಇದ್ದೀಯಾ ಅಂತ ಮಾಡ್ತಾ ಮಾಡ್ತಾ ಬಂದರೆ ಈ ದೇವರನ್ನ ಬಿಟ್ಟು ಮಿಕ್ಕದ್ದನ್ನ ಬಯಸುವ ಕಾಮ, ಈ ಕಾಮ ನಮಗೆ ಶತ್ರುವಾಗಿದೆ, ಶತ್ರುವನ್ನ ಬಡಿಯಲಿಕ್ಕೆ ಸಾಧ್ಯ, ಇದನ್ನು ತಿಳಿಸಿಕೊಡತಾ ಬರ್ತಾ ಇದ್ದಾರೆ. ನ ಕೇವಲಂ ದುಷ್ಪೂರ ಕಿಂತು ಅನಲೇನ ನ ವಿದ್ಯತೆ ಅಲಂ ತೃಪ್ತಿ ಯಶ್ಯ ಸೋನರ. ರಾಯನ್ ಹೇಳುತ್ತಾನೆ ಇದು ದುಷ್ಪೂರೇಣ ಅನಲೇನ ಚ, ಈ ಕಾಮ ಎಂಥ ಆಗ್ತು ಅಂದರು, ಅಂದರೆ ಪದಾರ್ಥಗಳಿಂದ ನಮಗೆ ತೃಪ್ತಿ ಬರ್ತಾ ಇದೆ ಎಂಬ ಕಲ್ಪನೆ ಅದೊಂದು ಕಾಮ ಹೌದಾ, ಅದರೊಳಗೆ ಪದಾರ್ಥದಿಂದ ಬರುವ ಸುಖವೆಷ್ಟು ಅಂದರೆ ಪದಾರ್ಥವನ್ನು ನೆಪ ಮಾಡಿ ದೇವರು ನಮಗೆ ಕೊಡುವ ಸುಖವೆಷ್ಟು? ಸ್ವಲ್ಪ ಸ್ವಲ್ಪ ಕೊಡ್ತಾನೆ, ಪದಾರ್ಥ ನೆಪ ಮಾಡ್ತಾನೆ, ಸ್ವಲ್ಪ ಸ್ವಲ್ಪ ಕೊಡ್ತಾನೆ, ಇನ್ನೊಂದು ಸ್ವಲ್ಪ ಅಂದರೆ ಕಟ್ ಮಾಡ್ತಾನೆ. ಹುಳಿ ಚೆನ್ನಾಗಿತ್ತು, ಒಳ್ಳೆ ಟೇಸ್ಟ್ ಇತ್ತು, ಒಂದು ಸೌಟು ಹಾಕಿದಾಗ ರುಚಿ ಬಂದಿತ್ತು, ನಾನು ಇನ್ನೂ ಒಂದು 10 ಸೌಟು ಹಾಕ್ಕೊಳ್ತೀನಿ ಅಂತ ದೇವರಲ್ಲಿ ಕಟ್ ಮಾಡ್ತಾನೆ. ಒಳಗೆ ಬರುವ ಸುಖ ಕೊಡೋ ಸ್ವಾಮಿ ಏನು ಮಾಡ್ತಾನೆ, ನೀನು ಗಂಗಾಳ ತುಂಬ ತಿಂದರೂ ಕೂಡ ನಿನಗೆ ಸುಖ ಸಿಗಲ್ಲ, ಯಾಕೆ ಕೊಡೋದು ನಾನು ಹುಳಿ ಅಲ್ಲ, ನಿನ್ನ ತಲೆಯಲ್ಲಿ ಹುಳಿ ಅಂತಿತ್ತು ಚೂರು ಬಂದ ಕೂಡಲೇ ಕಟ್, ಯಾವ ತಿಂದು ಕೂಡಲೇ ಕಟ್, ಯಾಕೆ ದುಷ್ಪೂರೇಣ ಅನಲೇನ ಚ ಅಲಂ ಅಂತ ಬರೋದೇ ಇಲ್ಲ, ಇನ್ನ ಬೇಕು 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 ಅಂತಾನೆ ಬರ್ತಾ ಇರುತ್ತೆ. ಇಂಥ ಒಂದು ಕಾಮವಿದೆ. ತೇನ ಮಹತಃ ಭೋಗಸ್ಯ ವಿಷಯಸ್ಯ ಪ್ರಾಪ್ತಾವತಿ ಅಧಿಕೇಚ್ಛಯ ಅಲಂ ಬುದ್ಧಿಹೀನೇನ. ಎಷ್ಟೆಷ್ಟು ಸುಖ ಪದಾರ್ಥ, ಎಷ್ಟೆಷ್ಟು ವ್ಯಕ್ತಿಗಳು ಎಲ್ಲವೂ ಸಿಕ್ಕರೂ ಕೂಡ ನಮಗೆ ಇನ್ನ ಸಾಕು ಎಂಬ ತೃಪ್ತಿ ಬರುವುದೇ ಇಲ್ಲ. ಊಟ ಮಾಡ್ತಾ ಇದ್ದೀವಿ, ಹುಟ್ಟಿದಾಗ್ಲಿಂದ ಊಟ ಮಾಡ್ತಾ ಇದ್ದೀವಿ, ಒಪ್ಪತ್ತು ಊಟ ಬೇಡ ಸಾಕು, ದಿನಾಗ ಮಾಡಿ ಮಾಡಿ ಸಾಕಾಗಿದೆ ಅಂತ ಆ ಊಟವನ್ನು ನಿಲ್ಲಿಸ್ತೀವ? ಎಂದಾದ್ರೂ ನಿಲ್ಲಿಸಿದ ಏಕಾದಶಿ ಯಾಕಾದರೂ ಬರುತ್ತಾ ಅಂತ ಹೌದಾ ಸೈಲೆಂಟಾಗಿ ಸ್ವಾಹಕಾರ ಮಾಡೋದಿರು ಹೌದಾ? ಅದಕ್ಕೆ ಹೇಳ್ತಾ ಇದ್ದೇವೆ ಇದರ ಮೇಲೆ ಇಷ್ಟು ಮೋಹ, ಆ ಕಾಮದಿಂದಾಗಿ ದೇವರು ನಮಗೆ ದೂರ ಆಗ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಇದೆಲ್ಲ ಎಲ್ಲಿಗೆ ಬಂತು, ಎಲ್ಲಿಗೆ ಯಾವ ಪ್ರಶ್ನೆಗೆ ಉತ್ತರ ಅಂದ್ರೆ ಯದರ್ಥಂ ಅರ್ಜುನೇನ ಪಾಪ ಪ್ರವರ್ತಕೇಶು ಬಲವಾನ್ ಪೃಷ್ಟಃ ಉತ್ತರಿತಶ್ಚ ತಸ್ಯ ಬಲವತಃ ಕಾಮಸ್ಯ ಶತ್ರೋಹೋ ವಧಾರ್ಥಂ ಅಧಿಷ್ಠಾನಂ ಆಹ. ಬಲವಂತವಾದ ಶತ್ರು ಕಾಮ, ಇದನ್ನು ಗೆದ್ರೆ ನಮಗೆ ಭಗವಂತನ ಜ್ಞಾನ ಅನುಷ್ಠಾನಕ್ಕೆ ಬರುತ್ತೆ, ಭಗವಂತ ನಮಗೆ ಸಿಗುತ್ತಾನೆ. ನೋಡಿ ಸಾಮಾನ್ಯವಾಗಿ ಏನೋ ಪಾರಾಯಣಕ್ಕೆ ಕೂತಿರ್ತೀವಿ, ಜಪಕ್ಕೂ ಯಾವುದಕ್ಕೂ ಕೂತಿರ್ತೀವಿ, ಸಾಧನೆ ಅಂತ ಮಾಡ್ತಾ ಇರುತ್ತೆ. ಮಾಡೋ ಕಾಲಕ್ಕೆ ಯಾವುದೋ ಒಂದು ವಿಷಯ ಕಿವಿಗೆ ಬೀಳುತ್ತೆ, ಪಕ್ಕದವರು ಇನ್ನೊಬ್ರು ಮತ್ತೊಬ್ರು, ಏ ಅದು ತುಂಬ ಚೆನ್ನಾಗಿದೆಯಂತೆ ಅಂದ್ಕೊಳ್ಳೆ ಟೋಟಲ್ ಜಪ ಅಲ್ಲಿಗೆ ಡೈವರ್ಟ್. ಪಕ್ಕದಲ್ಲೇ ಕೂತಿರುತ್ತೆ ಮಾಡ್ತಿರ್ತಾರೆ, ಅವ್ರು ಜಪನೆ ಮಾಡ್ತಾ ಇರ್ತಾರೆ, ಮಣಿ ಸರಿತಾ ಇರುತ್ತೆ. ಇವರು ಎಲ್ಲ ನೋಡ್ತಾ ಇಲ್ಲೇ ಇಂಥ ಕಡೆ ಬಂದಾಗ ಎಲ್ಲ ಕಾಮನ್ ಆಗಿ ಕೂತ್ಕೊಂಡು ಪಕ್ಕದಲ್ಲಿ ಎಲ್ಲ ಜಪ ಮಾಡ್ತಾ ಇರ್ತಾರೆ. ಜಪ ಮಾಡೋದೆಲ್ಲ ಕೆಲವರು ಇರ್ತಾ ನೋಡಿ ಅವರು, ಏ ಈ ಒಳ್ಳೆ ಸೆಲ್ಫೋನ್ ಬಂತಂತ ನೋಡಿ ಕೃಷ್ಣ ಎನ್ನುವ ಇದು ನಡೀತಾ ಇರುತ್ತೆ. ಬರ್ತಾ ಇದ್ರೆ ನಮ್ಮ ತಲೆ ಈ ಜಪ ಮಾಡುವವರಿಗೆ ತಲೆ ಅಲ್ಲಿ ನೋಡ್ರಿ ಅದೇನೋ ಬಂತಂತೆ ತಲೆಗೆ. ಒಟ್ಟಾರೆ ಕಾಮ ಏನು ಮಾಡುತ್ತಾ ಇದೆ, ನಮ್ಮನ್ನ ದೇವರಿಂದ ದೂರ ಮಾಡ್ತಾ ಇದೆ. ಈ ಕಾಮ ಹೊರಗಿನ ಪದಾರ್ಥಗಳು ವ್ಯಕ್ತಿಗಳ ಬಗ್ಗೆಯೇ ಇರಬೇಕು ಅಂತ ನಿಯಮ ಏನಿಲ್ಲ. ನಾನು ಜಗತ್ತಿನಲ್ಲಿ ದೊಡ್ಡವನಾಗಬೇಕೆಂಬ ಕಾಮ, ನನಗೇ ಎಲ್ಲ ಗೊತ್ತು ಅಂತ ಎಲ್ಲರೂ ತಿಳಿಬೇಕೆಂಬ ಕಾಮ, ನಾನಾ ರೀತಿ ಕಾಮಗಳು ಕೂತಿರುತ್ತೆ. ಅದಕ್ಕೆ ವಿಜಯದಾಸರು ಪಟ್ಟಿ ಕೊಡ್ತಾ ಹೋಗ್ತಾರೆ. ಸಾಧನಾ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಒಳಗೊಳಗೆ ಈ ಕಾಮದ ವಿಕಾರ ತುಂಬ ಕಾಣುತ್ತೆ. ಇನ್ನ ತನಗೆ ಗೊತ್ತಿಲ್ಲದ್ದು ಗೊತ್ತಿದೆ ಅಂತ ತೋರುವ ಕಾಮ, ಇದೊಂದು ವಿಶೇಷವಾಗಿರುತ್ತೆ ನಮಗೆ. ಯಾಕೆ ಯಾರಾದರೂ ಪ್ರಶ್ನೆ ಮಾಡಿದಾಗ ನಮಗೆ ಗೊತ್ತಿಲ್ಲದೆ ಇದ್ರೆ ಅದನ್ನು ಮುಚ್ಚಿ ಹಾಕ್ಲಿಕ್ಕೆ ದಬ್ಬಾಳಿಕೆಯಿಂದ ನಿನಗೇನು ಗೊತ್ತು ಅಂತ ಅವರಿಗೆ ರಿವರ್ಸ್ ಅಟ್ಯಾಕ್ ಮಾಡಿ ಒಟ್ಟಾರೆ ನಮಗೇನು ಗೊತ್ತಿಲ್ಲ ಅಂಬೋದು ಮರೆಮಾಚುವ ಪ್ರಯತ್ನ. ನಮಗೇನು ಗೊತ್ತಿಲ್ಲ ಅಂಬೋದು ಯಾರಿಗೆ ಗೊತ್ತಾಗಬಾರದೆಂಬ ಕಾಮ, ನಮಗೆ ಎಲ್ಲ ಗೊತ್ತು ಅಂತ ಎಲ್ಲರಿಗೆ ತಿಳಿಯಬೇಕೆಂಬ ಕಾಮ, ಕೊನೆಗೆ ದೇವರ ಮುಂದೆಯೂ ನಾಟಕ ಆಡುವ ಕಾಮ. ದೇವರ ಮುಂದೆ ಕೂಡ ನಾಟಕ ಆಡ್ತಾ ಇರ್ತೀವಿ ಒಳಗೊಳಗೆ, ಅವನಿಗೇನು ಗೊತ್ತಾಗಲ್ಲೇನೋ. ಹೌದು, ಹಾಗ ಮಾಡ್ತಾರ. ಪುರಾಣದಲ್ಲೇ ಬಂದಿದೆ ಬ್ರಹ್ಮದೇವರಿಗೆ ಎದುರಿ ವ್ಯಕ್ತಿ ತಲೆಯಲ್ಲಿ ಏನಿದೆಯೋ ಗೊತ್ತಾಗುತ್ತಾ ಇಲ್ವಾ? ನಮ್ಗಲ್ಲ, ಬ್ರಹ್ಮದೇವರಿಗೆ ಗೊತ್ತಾಗ್ತದಲ್ಲ. ಹಿರಣ್ಯಕಶಿಪು ತಪಸ್ಸಿಗೆ ಕೂತಾಗ ಅವನೇನೋ ಕೂತಿದ್ದಾನೆ, ಅವನ ತಲೆಗೇನಿದೆ ಅಂದರೆ ದೇವತೆಗಳು ಬ್ರಹ್ಮದೇವರ ಹತ್ರ ರಿಪೋರ್ಟ್ ಮಾಡ್ತಾರೆ, ಅವನ ತಲೆಯಲ್ಲಿ ಇದಿದೆ. ಏನಿದೆ ಅಂದರೆ ಈ ಬ್ರಹ್ಮದೇವರುಗಳೆಲ್ಲರೂ ಬರ್ತಾ ಪ್ರತಿಯೊಬ್ಬರು ಧಾತಾ ಯಥಾಪೂರ್ವಮ ಕಲ್ಪಯತ್, ಎಲ್ಲ ಸೃಷ್ಟಿ ಒಂದೇ ಸೇಮ್ ಪ್ಯಾಟರ್ನ್ ಮಾಡ್ತಾ ಇದ್ದಾರೆ. ಅವನಿಗೆ ಸರಿ ಹೋಗಿಲ್ಲ, ಅಯಥಾಪೂರ್ವಂ ಕರಿಷ್ಯೇಹ, ಇದೆಲ್ಲ ರಿವರ್ಸ್ ಮಾಡಿಬಿಡ್ತೇನೆ ನಾನು ಅಂತ ಹೇಳಿದೆ. ಅದಕ್ಕೇನು ಮಾಡಬೇಕು, ಬ್ರಹ್ಮದೇವರ ಪೋಸ್ಟಿಗೆ ನಾನು ಹೋಗಬೇಕು. ಬ್ರಹ್ಮದೇವರು ಪೋಸ್ಟಿಗೆ ಹೋಗಬೇಕಾದ್ರೆ ಮೊದಲು ನನಗೆ ಸಾವು ಬರ್ತಾ ಇದೆ, ತಪಸ್ಸನ್ನು ಮಾಡಿ ಬ್ರಹ್ಮದೇವರಿಂದ ಸಾವಿಲ್ಲದ ವರ ಪಡೆದು ಮತ್ತಷ್ಟು ತಪಸ್ಸು ಮಾಡಿ ಸಾಯದೆ ಮತ್ತಷ್ಟು ತಪಸ್ಸು ಮಾಡಿ ಎಷ್ಟು ಬ್ರಹ್ಮದೇವರಿಗಿಂತ ಜಾಸ್ತಿ ತಪಸ್ಸು ಮಾಡಿ ಈ ಬ್ರಹ್ಮದೇವರನ್ನ ಇಳಿಸಿ ಎಷ್ಟಿದ್ರು ನೋಡಿ ನಾನು ಅಲ್ಲಿ ಏರಿ ಎಲ್ಲ ಅಡ್ಡದಿಡ್ಡಿ ಮಾಡಬೇಕು ಅಂತ ಅವನು ಕೂತದ್ದು. ಇಂಥದ್ದರಿಂದ ಆ ಬಯಕೆ ಇದೆಯಲ್ಲ, ಅದು ಬ್ರಹ್ಮದೇವರಿಗೆ ಗೊತ್ತಾದರೆ ಚೆನ್ನಾಗಿರುತ್ತ ಅಸಹ್ಯವಾಗಿರುತ್ತಲ್ಲ ಅಂತ ಅವನಿಗೆ ಹೇಗೆ ಬ್ರಹ್ಮದೇವರು ಗೊತ್ತಾಗಲ್ವ? ಅದು ಬ್ರಹ್ಮದೇವರ ಎದುರಿಗೇನೆ ಬ್ರಹ್ಮದೇವರನ್ನೇ ಸೆಳೆದಾಕುವ ಆಲೋಚನೆಯಿಂದ ನಾಟಕ ಆಡಿದ. ಇಂಥ ಕಾಮನೆಗಳು ವಿಕಾರ ವಿಕಾರ ವಿಕಾರಗಳು ಒಳಗೊಳಗೆ. ಕೊನೆಗೆ ದಾಸರು ಒಂದು ಕಡೆ ಹೇಳ್ತಾರೆ, ನಮಗೆ ಆಶ್ಚರ್ಯವಾಗುವ ರೀತಿಯಲ್ಲಿ ಇರುತ್ತೆ ಈ ಕಾಮ. ಕಾಮ ಅಂದರೆ ನಾ ಭಕ್ತಿಯನ್ನ ಬಯಸೋದರಲ್ಲೇ ನಾಟಕ, ನಾನಾ ವಿಕಾರ ಇರುತ್ತೆ, ಇದು ಶತ್ರುವಾಗಿದೆ, ಅದರಿಂದ ಬಲವಂತವಾದದ್ದು ಈ ಕಾಮ. ಹೌದಾ, ಎಲ್ಲಿದೆ ಇದು? ಅದಕ್ಕೆ ಹೇಳಿದ್ರು ಅರ್ಜುನ, ಹೇಳಿದ ಈ ಶತ್ರುಗಳು ಯಾರು ಅಂತ ಪರಿಚಯ ಮಾಡಿಕೊಡು, ಆ ಶತ್ರುಗಳನ್ನು ನಿಗ್ರಹ ಮಾಡಬೇಕಾದರೆ ಎಲ್ಲಿದ್ದಾರೆ ಆ ಶತ್ರು ಎಂಬುದು ಗೊತ್ತಾಗಬೇಕು. ಶತ್ರು ಎಲ್ಲಿದ್ದಾನೆ ಅಂತ ಗೊತ್ತಾಗಬೇಕು. ಶತ್ರು ಎಲ್ಲಿದ್ದಾನೆ ಅಂತ ಹೇಳು ಅಂದಾಗ ಅದನ್ನು ಹೇಳುತ್ತಾ ಇದ್ದಾರೆ, ಅಧಿಷ್ಠಾನಂ ಆಹ ಶತ್ರು. ನಮಗೆ ಪ್ರಧಾನವಾದ ಶತ್ರು ಕಾಮಾದಿಗಳು, ಅದರಲ್ಲಿ ಕಾಮ ಪ್ರಧಾನವಾದ ಶತ್ರು, ಅದು ಎಲ್ಲಿದೆ ಅಂದರೆ ಇಂದ್ರಿಯಾಣಿ ಮನೋಬುದ್ಧಿ ಅಶ್ಯ ಅಧಿಷ್ಠಾನ ಮುಚ್ಚದೆ. ಇಂದ್ರಿಯ, ನಮ್ಮ 10 ಇಂದ್ರಿಯಗಳು, ಎಷ್ಟು ಇಂದ್ರಿಯಗಳಿವೆ? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಇಂದ್ರಿಯಗಳು. ಆ ನಂತರ ಮನಸ್ಸು. ಅಲ್ಲ, ಮನಸ್ಸು ಒಂದು ಇಂದ್ರಿಯ ಹೌದು? ಹೌದು. ಮತ್ತೆ ಇಂದ್ರಿಯಾಣಿ ಎಂದಾಗ ಮನಸ್ಸು ಬಂತು. ಅಂಥ ಕಾಲಕ್ಕೆ ಮತ್ತು ಮನಃ ಅಂತ ಪ್ರತ್ಯೇಕ ಯಾಕೆ ಹೇಳಿದ್ರು ಅಂದರೆ, ದಶ ಇಂದ್ರಿಯಗಳಿಗಿಂತ ಪ್ರಾಧಾನ್ಯ ಮನಸ್ಸಿದೆ. 10 ಇಂದ್ರಿಯಗಳು ಸರ್ವೆಂಟ್ ಅಷ್ಟೇ, ಮನಸ್ಸು ಹೇಳಿದಂತೆ ಕೇಳುವಂಥವುಗಳು. ಇಂಡಿವಿಜುವಲ್ ಡೆಸಿಷನ್ಸ್ ಯಾವುದು ತಗೊಳ್ಳಲ್ಲ, ಹೇಗೆ ಹೇಳಿದ್ರೆ ಹಾಗೆ ಹೋಗ್ತಾ ಇರುತ್ತೆ. ಮನಸ್ಸು ಹೇಳಿದಂತೆ ಕೇಳುವ ಸರ್ವೆಂಟ್ಸ್ 10 ಇಂದ್ರಿಯಗಳು. ಅದಕ್ಕೆ ಇಂದ್ರಿಯಾಣಿ ಅಂತ ಹೇಳಿ ಮನಃ ಅಂತ ಮತ್ತು ಹೇಳುತ್ತಾರೆ. ನಂತರ ಬುದ್ಧಿ ಅಂದರು. ನಾವು ಎರಡು ಬೇರೆನಾ ಒಂದೇನಾ? ಒಂದರ ಎರಡು ಪ್ರಭೇದ. ಮನಸ್ಸು ಅಂದ್ರೇನು, ಬುದ್ಧಿ ಅಂದರೆ ಏನು ಅಂತ ಚೆನ್ನಾಗಿ ಪರಿಚಯ ಆಗಬೇಕು. ನಾವು ಶಬ್ದ ಪ್ರಯೋಗ ಎರಡಕ್ಕೂ ಒಂದೇ ಮಾಡಿಬಿಡ್ತಾ ಇರ್ತೀವಿ. ಬುದ್ಧಿಯನ್ನು ಹೇಳಲಿಕ್ಕೆ ಹೋದಾಗ ಮನಸ್ಸು ಅಂತ ಹೇಳ್ತಾ ಇರ್ತೀವಿ, ಹೌದಲ್ವೇ? ಅದಕ್ಕಂದ್ರೂ ಮನಸ್ಸು ಅಂದರೆ ಸಂಕಲ್ಪ ವಿಕಲ್ಪಾತ್ಮಕಂ ಮನಃ. ಯಾವುದೇ ಇಲ್ಲಿ ನೋಡಿದಾಗ ಇದು ಹೌದು ಹಾಗ ಹೀಗ ಅಂತ ಸಂಕಲ್ಪ ವಿಕಲ್ಪ, ಹೌದು ಅಲ್ಲವೋ ಹೇಗೋ ಹಾಗೋ, ಇದು ಬರೋದು ಮನಸ್ಸಿನಲ್ಲಿ. ಬುದ್ಧಿ ನಿಶ್ಚಯಾತ್ಮಕಂ, ನಿಶ್ಚಯಾತ್ಮಕವಾಗಿರತಕ್ಕಂಥದ್ದು ಬುದ್ಧಿ. ಎಲ್ಲಿ ಆದರೂ ಒಂದು ವಿಷಯದ ನಿಶ್ಚಯ ಬಂತೋ ಅಲ್ಲಿ ಬುದ್ಧಿಯ ಕೆಲಸ ಆಗಿದೆ, ಎಲ್ಲಿ ನಿಶ್ಚಯವಿಲ್ಲವೋ ಅಲ್ಲಿ ಮನಸ್ಸು ಮಾತ್ರ ಕೆಲಸ ಮಾಡುತ್ತಾ ಇದೆ ಅಂತ ಅರ್ಥ. ಅದಕ್ಕೆ ಹೇಳಿದರು ಎರಡನ್ನ ಬೇರೆ ಮಾಡಿದರು, ಮನಸ್ಸು ಬುದ್ಧಿ. ಆದ್ದರಿಂದ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವೆಲ್ಲವೂ ಕೂಡ ಏನಾಗಿದೆ, ಇದರಲ್ಲಿ ಕಾಮ ಕಾಮಾಭಿಮಾನಿಗಳು ಅವರೆಲ್ಲರೂ ಕೂಡ ಬೇರೂರಿ ನಿಂತಿದ್ದಾರೆ. ಇಂದ್ರಿಯಗಳಲ್ಲಿ ಈ ಶತ್ರು ನಿಂತಿದೆ. ಅದಕ್ಕೆ ಹೇಳುತ್ತಾರೆ, ಅಸ್ಯ ಕಾಮಾಖ್ಯ ಶತ್ರೋಹೋ ಇಂದ್ರಿಯಾಣಿ ಚಕ್ಷುರಾದೀನಿ ಮನೋ ಬುದ್ಧಿಶ್ಚ ಅಧಿಷ್ಠಾನಂ. ಈ ಕಾಮಕ್ಕೆ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಅಧಿಷ್ಠಾನ. ಅಂದರೆ ಕಾಮ ಎಲ್ಲಿದೆ? ನಮ್ಮೊಳಗೆ ಇದೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಏತೈಹಿ ಮನೋ ಬುದ್ಧಿ ಇಂದ್ರಿಯೈಹಿ ವಿಷಯ ಸಂಸೃಷ್ಟೈಹಿ ಏಷಃ ಕಾಮಾಖ್ಯ ಶತ್ರುಃ ಜ್ಞಾನಂ ಆವೃತ್ಯ ಜ್ಞಾನ ಜನ್ಮ ಪ್ರತಿಬದ್ಧ ಇತಿವಾ ಜಾತಮಪಿ ಜ್ಞಾನಂ ಕಾರ್ಯ ಅಕ್ಷಮಂ ಕೃತ್ವಾ ಇತಿವಾ ಇತ್ಯರ್ಥ ದೇಹಿನಂ ಜೀವಂ ವಿಮೋಹಯತಿ. ಇಲ್ಲಿ ಶತ್ರು ನಮಗೆ ಯಾವ ರೀತಿಯಲ್ಲಿ ಶತ್ರು, ಹೇಗೆ ನಮಗೆ ದ್ರೋಹ ಮಾಡುತ್ತಾ ಇದ್ದಾನೆ ಎಂಬುದು ಬೇಕು. ಕಾಮ ಎಂಬುದು ದೋಷ, ಶತ್ರು ನಮ್ಮಲ್ಲಿದೆ. ಅದು ಯಾವ ರೀತಿ ನಮಗೆ ತೊಂದರೆ ಕೊಡುತ್ತಾ ಇದೆ ಅದನ್ನ ಹೇಳ್ತಾ ಇದ್ದಾರೆ. ಇಂದ್ರಿಯಗಳಿವೆ, ಇಂದ್ರಿಯಗಳಿವೆ, ಮನಸ್ಸು ಇದೆ, ಬುದ್ಧಿ ಇದೆ. ಹೇಳುತ್ತಾರೆ ಮನೋ ಬುದ್ಧಿ ಇಂದ್ರಿಯೈ, ಮನಸ್ಸು ಬುದ್ಧಿ ಇಂದ್ರಿಯ, ಇದೇನಾಗ್ತದೆ ವಿಷಯ ಸಂಸೃಷ್ಟೈ, ವಿಷಯ ಪದಾರ್ಥದ ಕಡೆಗೆ ಇಂದ್ರಿಯಗಳು ಹೋಗುತ್ತೆ. ಸುಮ್ಮನೆ ಹೋಗುತ್ತೆ, ಸುಮ್ಮನೆ ಹೋಗುತ್ತೆ. ಅದರ ಸ್ವಭಾವವೇ ಹೋಗೋದು, ಕುದುರೆ ಲಕ್ಷಣವೇ ಓಡೋದು. ಹಾಗೆ ಇಂದ್ರಿಯಗಳು ಎಲ್ಲಾ ಕಡೆ ಹೋಗ್ತಾ ಇರುತ್ತೆ. ಇದು ನೋಡಿ, ಚಿಕ್ಕ ಕರು ಅವಾಗೆ ಹುಟ್ಟಿರುತ್ತೆ, ಕರು ಕುಣಿತಾ ಬರ್ತಾ ಇರುತ್ತೆ. ಅದನ್ನು ಕೇಳಿದ್ರೆ ಯಾಕೆ ಕುಣಿತೀಯಾ ಅಂದರೆ ಅದಕ್ಕೆ ಗೊತ್ತಿಲ್ಲ, ಅದರ ಸಹಜ ಲಕ್ಷಣ. ಹಾಗೆ ಇಂದ್ರಿಯಗಳ ಸಹಜ ಲಕ್ಷಣ ಎಲ್ಲ ಕಡೆ ಓಡೋದು. ಅದಕ್ಕೆ ವಿಷಯ ಪದಾರ್ಥಗಳೆಲ್ಲಿವೆ ಅಲ್ಲಿಗೆ ಇಂದ್ರಿಯಗಳು ಓಡ್ತಾ ಇರುತ್ತೆ. ಆಗ ಪ್ರಶ್ನೆ, ಜ್ಞಾನಿಗಳು ಅಂತ ಕರೀತೀರಲ್ಲ, ಅವರ ಇಂದ್ರಿಯಗಳು ಪದಾರ್ಥಗಳ ಕಡೆಗೆ ಹೋಗುತ್ತಾ ಇಲ್ವಾ? ಹೋಗುತ್ತೆ. ಕುದುರೆ ಕಟ್ಕೊಂಡ್ರೆ ಓಡೋದು ಅದರ ಲಕ್ಷಣ. ಅದು ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಕುದುರೆ ಓಡೇ ಓಡುತ್ತೆ, ಲಗಾಮ್ ಹಿಡಿತಾರಷ್ಟೆ. ಲಗಾಮು ಇರುತ್ತೆ, ಹಿಡಿತಾರೆ. ನಮಗೆ ಲಗಾಮ್ ಎಲ್ಲಿದೋ ಗೊತ್ತಿಲ್ಲ, ಕುದುರೆ ಮೇಲೆ ಕೂತದ್ದಾಯಿತು. ಲಗಾಮ್ ಹಿಡಿಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಅವರ ಪರಿಸ್ಥಿತಿ ಹೇಗಿರುತ್ತೆ? ಕುದುರೆ ನೋಡಿ, ನಾವು ಹೇಳಿದ ಕಡೆಗೆ ಕುದುರೆಯನ್ನ ಕರ್ಕೊಂಡು ಹೋಗ್ಬೇಕಾ, ಕುದುರೆ ಹೋದ ಕಡೆಗೆ ನಾವು ಹೋಗ್ಬೇಕಾ? ಅದು ನೋಡಿಕೊಳ್ಳಿ ಅಂದ್ರು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪದಾರ್ಥದ ಕಡೆಗೆ ಇಂದ್ರಿಯಗಳು ಫಸ್ಟ್ ಹೋಗುತ್ತೆ. ಇಂದ್ರಿಯಗಳ ಮೂಲಕ ಮನಸ್ಸು ಕಾಂಟ್ಯಾಕ್ಟ್ ಆಗುತ್ತೆ. ಹೌದಾ? ಫಂಕ್ಷನ್ ಇಷ್ಟೇ ತಾನೆ? ಇಂದ್ರಿಯಗಳು ಹೋಗುತ್ತೆ, ಇಂದ್ರಿಯಗಳ ಮೂಲಕ ಮನಸ್ಸು ಕಾಂಟ್ಯಾಕ್ಟ್ ಆಗುತ್ತೆ, ಅದರ ಮೂಲಕ ಬುದ್ಧಿ ಕೆಲಸ ಮಾಡುತ್ತೆ. ಎಸ್, ಹೌದಾ? ಇಷ್ಟೇ ಹೇಳಿದರು. ಮನೋಬುದ್ಧಿ ಇಂದ್ರಿಯೈ ವಿಷಯ ಸಂಸೃಷ್ಟೈ ಕಾಮಕ್ಷಶತ್ರು ಜ್ಞಾನಂ ಆವೃತ್ಯ ಅಂದ್ರು. ಇದೇನು ಮಾಡುತ್ತಲ್ಲಿ ಆ ವಿಷಯ ಪದಾರ್ಥಗಳ ಸಂಪರ್ಕ ಆದಾಗ, ಅಂದರೆ ಭಗವಂತನೇ ಸುಖ ಕೊಡತಾ ಇದ್ದಾನೆ ಎಂಬೋ ಜ್ಞಾನವನ್ನ ಆವೃತ್ಯ ಆವರಿಸಿ ಏನು ಮಾಡುತ್ತೆ? ಆ ಜ್ಞಾನ ಕೆಲಸ ಮಾಡದಂತೆ ಮಾಡಿಬಿಡುತ್ತೆ. ಊಟ ಮಾಡ್ತಾ ಇದ್ವಿ, ತುತ್ತು ತುತ್ತಿಗೆ ಸ್ವಾಮಿ ನೀನೇ ಸುಖಪ್ರದ ಅಂತ ತಿನ್ನಬೇಕು. ಕಣ್ಣೇನೋ ತುತ್ತಿನ ಕಡೆಗೆ ಬಂತು, ಮನಸ್ಸು ಬಂತು, ಬುದ್ಧಿ ಬಂತು, ಬಾಯಿಯೊಳಗೆ ಹೋಗ್ತಾ ಇದೆ ತುತ್ತು, ಎಲ್ಲ ಆಗ್ತಾ ಇದೆ. ಆ ಕಾಲಕ್ಕೆ ಬರಬೇಕಾದ ಜ್ಞಾನ, ಒಂದೊಂದು ಕಣದಲ್ಲೂ ಭಗವಂತ ಇದ್ದಾನೆ, ಆ ರುಚಿಯಲ್ಲಿ ಭಗವಂತ ಇದ್ದಾನೆ, ಅವನೇ ಕೊಡತಾ ಇದ್ದಾನೆ ಎಂಬ ಜ್ಞಾನ ಹರಿಕಥಾಮೃತಸಾರ ಪ್ರವಚನವಾಗೇ ಆಗಿತ್ತು. ಬೆಳಿಗ್ಗೆ ಊಟ ಕೂತ ಕಾಲಕ್ಕೆ ಆ ಜ್ಞಾನ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದ್ರೆ, ಈ ಕಾಮ ಅಂದ್ರೆ ಒಂದು ಜಡ ಪದಾರ್ಥ ಇಷ್ಟೇ ಅಲ್ಲ, ಅಂದ್ರೆ ಜಡವಾದ್ದು ಬಯಕೆ ಅಲ್ವಾ. ಆ ದೋಷ ಕಾಮ ಅಂದ್ರೆ ದೋಷ, ಅದರಲ್ಲಿ ದೈತ್ಯರು ಕೂತಿರ್ತಾರೆ. ಅವರೇನು ಮಾಡುತ್ತಾರೆ? ನಮ್ಮ ಜ್ಞಾನವನ್ನ ಕೆಲಸ ಮಾಡದೆ ಮಾಡಿಬಿಡುತ್ತಾ ಇರ್ತಾರೆ. ಜಾತಮಿ ಜ್ಞಾನ, ಜ್ಞಾನವೇ ಹುಟ್ಟದಂತೆ ಮಾಡಿಬಿಡ್ತಾರೆ, ಜ್ಞಾನವೇ ಹುಟ್ಟದಂತೆ ಮಾಡಿಬಿಡ್ತಾರೆ. ಒಂದು ವೇಳೆ ಅಪ್ಪಿ ತಪ್ಪಿ ಜ್ಞಾನ ಹುಟ್ಟಿತ್ತ, ನಿಮಗೂ ಹೊರಗೆ ರೋಡಲ್ಲಿ ಹೋಗುವವರಿಗೂ ವ್ಯತ್ಯಾಸ. ಅವರಿಗೆ ಜ್ಞಾನ ಹುಟ್ಟಿಲ್ಲ, ನಿಮಗೆ ಜ್ಞಾನ ಹುಟ್ಟಿದೆ. ಹೌದಾ? ನಾನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ಮತ್ತೆ ಯಾಕೆ ಆಚಾರ್ಯರು ಸಪ್ರೇಟ್ ಮಾಡ್ಕೊಂತ ಇದ್ರೆ, ನಾನು ಮೇಲೆ ಕೂತೀನಿ ಆದ್ರಿಂದ ಸುಮ್ಮನೆ ಹಿಂಗೆ ಕಾಣಿಸ್ಬೇಕು. ಎಲ್ಲರೂ ಸೇರಿ ಹಿಂಗೆ ಸೇರ್ಬೋದು, ಎಲ್ಲರೂ ಒಂದೇ ಹಡಗಿನಲ್ಲಿ ಹೋಗುವರೆ. ಹೌದಾ? ಪ್ರತ್ಯೇಕ ಯಾರೂ ಇಲ್ಲ, ಎಲ್ಲ ಒಬ್ಬರಿಗೊಬ್ಬರು ನೋಡಿಕೊಂಡ್ರೆ ಎಲ್ಲರೂ ಹಾಗೆ ಕಾಣುತ್ತೆ. ಹೌದಾ? ವಿಷಯ ಪ್ರತ್ಯೇಕ ಆದವರು ಒಳಗೆ ಕೂತಿದ್ದಾರೆ ಅಷ್ಟೇ. ಹಾಗಾದರೆ ಜ್ಞಾನ ಬರದೇನೆ ಅಡ್ಡಿ ಮಾಡುತ್ತೆ ಈ ಶತ್ರು. ಬಂದ ಜ್ಞಾನ ಅನುಷ್ಠಾನಕ್ಕಿಲ್ಲದೆ ಮಾಡಿಬಿಡುತ್ತೆ. ಇದು ಪ್ರಧಾನವಾದ ತೈಲ. ದೇಹಿನಂ ಜೀವಂ ವಿಮೋಹಯತಿ. ಹಾಗಾದರೆ ನಾವು ಇಲ್ಲಿ ಸಾಧನ ಅಂತ ಮಾಡುವಾಗ ಯಾವ ದೃಷ್ಟಿಯಿಂದ ಮಾಡಬೇಕು ಅಂದರೆ, ಈ ಒಳಗಿನ ಶತ್ರುವನ್ನು ಸಂಹಾರ ಮಾಡಬೇಕು. ಅದನ್ನು ಹೇಳಿಕೊಡ್ತಾ ಇದ್ದಾನೆ ಕೃಷ್ಣ. ತಸ್ಮಾತ್ ತ್ವಂ ಇಂದ್ರಿಯಾಣಿ ಆದೌ ನಿಯಮ್ಯ ಪುರ್ಭರದರ್ಶಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಶತ್ರು ನಮ್ಮ ಮೇಲೆ ಹೇಗೆ ನಮ್ಮನ್ನ ಕಾಟ ಕೊಡ್ತಾ ಇದ್ದಾನೆ, ಹೇಗೆ ಕಾಟ ಕೊಡ್ತಾ ಇದ್ದಾನೆ ಅದನ್ನ ಕಂಟ್ರೋಲ್ ಮೊದಲು ಮಾಡಬೇಕು. ಕಂಟ್ರೋಲ್ ಮಾಡಬೇಕು. ಹೇಗೆ ಮಾಡ್ತಾ ಇದ್ದಾನೆ? ಇಂದ್ರಿಯಗಳ ಮೂಲಕ ಈ ಕಾಮ ನಮಗೆ ತೊಂದರೆ ಕೊಡ್ತಾ ಇದೆ. ಇಂದ್ರಿಯಗಳ ಮೂಲಕ ತೊಂದರೆ ಕೊಡ್ತಾ ಇದೆ, ಮನಸ್ಸಿನ ಮೂಲಕ ತೊಂದರೆ ಕೊಡ್ತಾ ಇದೆ. ಅದಕ್ಕೆ ಇಂದ್ರಿಯಗಳನ್ನೇ ನಿಗ್ರಹ ಮಾಡು. ಇಂದ್ರಿಯಾಣಿ ಆದೌ ಇಂದ್ರಿಯಾಣಿ ನಿಯಮ್ಯ, ಇಂದ್ರಿಯಗಳನ್ನ ನಿಯಮನ ಮಾಡಿ. ಈ ಪಾಪ್ಮಾನಂ ಏನಂ ಪ್ರಜಹಿ, ಮಹಾಪಾಪಿಷ್ಠವಾಗಿರತಕ್ಕಂಥ ಕಾಮವೆಂಬ ವೈರಿಯನ್ನ ನಾಶನ ಮಾಡು. ಇಲ್ಲದಿದ್ದರೆ ಇದು ನಿನ್ನ ಜ್ಞಾನ ವಿಜ್ಞಾನ ನಾಶನ, ನಿನ್ನ ಜ್ಞಾನವನ್ನು ನಾಶ ಮಾಡುತ್ತೆ, ವಿಜ್ಞಾನವನ್ನು ನಾಶ ಮಾಡುತ್ತೆ. ಅವಾಗ ನಮಗೆ ಸಂಶಯ ಬಂತು, ಅದಕ್ಕಂದು ಜ್ಞಾನ ಅಂದ್ರೇನು, ವಿಜ್ಞಾನ ಅಂದ್ರೆ ಏನು? ಭಗವಂತನೊಬ್ಬನಿದ್ದಾನೆ ಎಂಬುದು ಜ್ಞಾನ. ಅವ ಸ್ವತಂತ್ರ, ಸರ್ವೋತ್ತಮ, ದೋಷದೂರ, ಜಗಜ್ಜನ್ಮಾದಿ ಕಾರಣ, ಏನೇ ನಿಮಗೆಲ್ಲ ಪಟ್ಟಿ ಗೊತ್ತೋ ಅವೆಲ್ಲ ಜ್ಞಾನ. ಅವನೇ ನನ್ನ ಬಿಂಬಮೂರ್ತಿ, ಅವನೇ ನನ್ನಿಂದ ಎಲ್ಲ ಕಾರ್ಯ ಮಾಡಿಸ್ತಾ ಇದ್ದಾನೆ. ಹೇಗೆ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದರೆ ಅದು ವಿಜ್ಞಾನ. ಅಂದರೆ ಭಗವಂತನ ವಿಷಯಕವಾದ ಸಾಮಾನ್ಯ ಪರಿಚಯ ಜ್ಞಾನ, ವಿಶೇಷ ಜ್ಞಾನ ವಿಜ್ಞಾನ. ಏನು ಬಿಂಬನ ಜ್ಞಾನವೇ ವಿಜ್ಞಾನ. ಅದನ್ನೇ ಅರಣ್ಯಕಾಚಾರ್ಯ ಹೇಳ್ತಾರೆ, ಏತದೇವ ಹಿ ವಿಜ್ಞಾನಮಿತಿ ಗೀಯತೆ. ಅದರಿಂದ ನಿನಗೆ ಬಂದ ಜ್ಞಾನ ನೀನು ಬರೇ ಜ್ಞಾನ ಬರುವ ಸ್ಥಿತಿಯಲ್ಲಿದ್ದೆಯೋ ವಿಜ್ಞಾನ ಬರುವ ಸ್ಥಿತಿಯಲ್ಲಿದ್ದೆಯೋ ನೋಡಿಕೊ. ಬರೀ ದೇವರೇ ಸರ್ವೋತ್ತಮ, ಗೋವಿಂದ ಹೇಳಿದ್ದಾನೆ ಗೋವಿಂದ, ಆ ಸ್ಥಿತಿಯಲ್ಲಿದ್ದೀಯಾ? ಸರಿ. ಅಥವಾ ಒಬ್ಬ ನನ್ನೊಳಗಿದ್ದಾನೆ, ಮಡಿ ಅಂದ್ರೆ ಏನು? ದಾಸರಾಗಿ ಹೇಳುತ್ತಾರೆ, ಚೆನ್ನಾಗಿ ಹೇಳುತ್ತಾರೆ. ತತ್ವಾಭಿಮಾನಿ ದೇವತೆಗಳು, ವಾಯುದೇವರು, ಭಗವಂತ ನಮ್ಮೊಳಗೆ ಇದ್ದಾರೆ ಎಂಬ ಎಚ್ಚರವೇ ಮಡಿ. ಆ ಎಚ್ಚರ ಇಲ್ಲದಿದ್ರೆ ಮೈಲಿಗೆ, ಅದು ಒದ್ದೆ ಹುಟ್ಟಿರ್ಬೋದು, ಏರಬೇಕಾದ್ರೂ ಮಾಡಿರ್ಬೋದು, ಶುದ್ಧ ಮೈಲಿಗೆ, ಸೂತಕದ ಮೈಲಿಗೆ. ದೇವರನ್ನ ಮರೆತರೆ ಸೂತಕದ ಮೈಲಿಗೆ, ದೇವರ ನೆನಪಿದ್ದ ಶುದ್ಧ ಅಪ್ಪಟ ಮಡಿಯರು. ಆದ್ದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಜ್ಞಾನ ಹುಟ್ಟಿದ್ರೂ ನಿನಗೆ ಕೆಲಸ ಮಾಡದೆ ಮಾಡಿಬಿಡುತ್ತೆ. ಆದ ಕಾರಣ ಇಂದ್ರಿಯಗಳನ್ನ ನಿಗ್ರಹ ಮಾಡಿಕೊ. ಅದಕ್ಕೆ ಹೇಳ್ತಾ ಇದ್ದಾರೆ, ಇಂದ್ರಿಯಗಳನ್ನ ನಿಗ್ರಹ ಹೇಗೆ ಮಾಡಬೇಕು ಅಂದರೆ ವಿಷಯ ಸಂಗತಾನಿ ಅಕೃತ್ವ. ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಇದು ಈ ದೃಷ್ಟಾಂತ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಹೇಳ್ತೀವಿ ಏನಂತ, ಸರಿಯಾಗಿ ನಾವು ಚಿಕ್ಕ ಹುಡುಗರಾಗಿ ಚಿಕ್ಕ ಹುಡುಗರಿದ್ದಾಗ 11 ಗಂಟೆಗೆ ಒಬ್ಬ ಬರ್ತಿದ್ದ, ಒಂದು ಗಾಡಿ ಟನ್ 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 ಅಂತ ಹೊಡ್ಕೋ ಅಂತ ಬರ್ತಾ ಇದ್ದ ಐಸ್ ಕ್ರೀಮ್. ಈಗೂ ನೆನಪಿದೆ, ಚಿಕ್ಕ ಹುಡುಗರು ನಾವು ಮನೆ ಮೇಲೆ ಗಂಟೆ ಬಾರಿಸ್ಕೊಂಡ, ಈ ಮಾಮೂಲು ಗಂಟೆ ಗುಡಿಯಲ್ಲಿ ಗಂಟೆ ಅರ್ಧ ಗಂಟೆ ಇಟ್ಕೊಂಡು ಬಡ್ಕೋ ಅಂತ ಬರ್ತಿದ್ದ. ನಮಗೆಲ್ಲ ಹೇಳ್ತಾ ಇದ್ರು, ಯಾಕೆ ಆ ತಿಂದು ತಿಂದು ಐಸ್ ಕ್ರೀಮ್ ತಿಂದ್ರೆ ಹಲ್ಲೆಲ್ಲ ಹೋಗಿಬಿಡುತ್ತೆ, ನಮಗೆ ತೊಂದರೆ. ಆದರೆ ಈ ಹುಡುಗರಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ, ಬುದ್ಧಿ ಬರಲ್ಲ. ಅದಕ್ಕೇನು ಮಾಡ್ತಿದ್ರು ಅಂದರೆ, ಅವನು ಬರೋ ಟೈಮಿಗೆ, ಅವನು ಬರೋ ಟೈಮಿಗೆ ನಮ್ಮನ್ನು ಬೇರೆ ಕಡೆ ಡೈವರ್ಟ್ ಮಾಡ್ತಾರೆ. ಹೌದಾ? ಎಂತಪಿ ಮಾಡಬೇಕಾಗಿದ್ದೇನು? ಅವನು ಯಾವನಾದರೂ ಬರಲಿ, ಯಾರಾದರೂ ಬರಲಿ, ಈ ಮಕ್ಕಳಲ್ಲಿ ಹೋಗದೆ ಮಾಡಬೇಕು. ಮೇನ್ ಥೀಮ್ ಅದು.
ಯಾರೇ ಅದು ತಾನು ಬರಲಿ ಮಕ್ಕಳು ತಾವಾಗಿ ನಾನು ಹೋಗಲ್ಲ ಅಂತ ಕೊಡಬೇಕು. ಆದರೆ ಸ್ಟಾರ್ಟಿಂಗ್ ಅಲ್ಲಿ ಮಕ್ಕಳಿಗೆ ಬುದ್ಧಿ ಇರಲ್ಲ, ಎಷ್ಟು ಹೇಳಿದ್ರು ಕೇಳಲ್ಲ. ಯಾಕೆ? ಪದಾರ್ಥದ ಮೇಲೆ ಆಸೆ ವಿಪರೀತ ಇರುತ್ತೆ. ಅವರಿಗೆ ಬುದ್ಧಿ ಬರುವವರೆಗೂ ಓಡ್ತಾನೆ ಇರ್ತಾರೆ. ಅದಕ್ಕೆ ಹಾಗೆ ಬಿಟ್ಟರೆ ಹಾಳಾಗ್ತಾರೆ. ಅದಕ್ಕೇನು ಮಾಡಬೇಕು? ಬಲವಂತವಾಗಿ ಆದರೂ ಪದಾರ್ಥದಿಂದ ದೂರ ಇರು. ಸತ್ಯ ಅದನ್ನ ಹೇಳ್ತಾರೆ. ವಿಷಯ ಸಂಗತಾನಿ ಅಕೃತ್ವ, ವಿಷಯ ಕಡೆಗೆ ಹೋಗದಂತೆ ಸದ್ಯಕ್ಕಿರು. ಅದಕ್ಕೆ ನಮಗಿಟ್ಟಿದ್ದಲ್ಲ ಈ ಉಪವಾಸ ವ್ರತ ಇವೆಲ್ಲವೂ. ಯಾರೋ ನನ್ನ ಸರಿ ಅಂದಿದ್ರು, ಏನೀ ಉಪವಾಸ? ಉಪವಾಸ ಮಾಡ್ತಾ ಇದ್ರೆ ಮನಸ್ಸೆಲ್ಲ ಪದಾರ್ಥದ ಮೇಲೆ ಕೂತಿರುತ್ತೆ, ಹೌದಾ? ಅವತ್ತೇ ವಿಶೇಷವಾಗಿ ಪಕ್ಕ ಮನೆಯವರು ಒಳ್ಳೆ ವಾಸನೆ ಹಬ್ಬಿಸ್ತಾರೆ, ನಿಷಿದ್ಧವಾದ ವಾಸನೆ ಒಂದು ವಿಶೇಷ ಜಾಸ್ತಿ ಬರ್ತಾ ಇರುತ್ತೆ. ಆ ಪಕ್ಕ ಮನೆಯಿಂದ ಬರ್ತಾ ಇರುತ್ತೆ, ಈ ಪರಿ ಬರ್ತಾ ಇರುತ್ತೆ. ಮೂಗು ಎಷ್ಟೊತ್ತರೆ ಕಟ್ಕೊಂತೀರಾ ಬಟ್ಟೆ? ವಾಸನೆ ಹೋಗಿ ಹೋಗುತ್ತಲ್ಲ, ಏನು ಮಾಡ್ತೀರ? ಬುದ್ಧಿ ಇನ್ನು ಮಧ್ಯಾಹ್ನ ಆದ ಕೂಡಲೇ ನಾಳೆ ಬೆಳಿಗ್ಗೆ ಮನು ಯಾವುದು ಉಪವಾಸಿಗೆ ಅಂತ ಶುರು ಆಗ್ತಾ ಇರುತ್ತೆ. ಅದಕ್ಕಂದು ಈ ಸುಮ್ಮನೆ ಉಪವಾಸ ಅಂತ ಆಹಾರದಿಂದ ದೂರ ಇರುವ ಉಪವಾಸ ಮಾಡಿ ಏನು ಪ್ರಯೋಜನ? ಮನಸ್ಸಲ್ಲೇ ಕೂತಿದೆಯಲ್ಲ. ತಾತ್ಪರ್ಯ ಬಿಟ್ಬಿಡಿ ಅಂತ. ಅದಕ್ಕೆಲ್ಲ ಇಂದ್ರಿಯಗಳು ಎಷ್ಟು ಹೇಳಿದರೂ ಕೇಳಲ್ಲ. ಯಾಕೆ? ಕೇಳಿದರೆ ಅರ್ಥ ಆಗಲಿಕ್ಕೆ ಬೇಕಾದ ಪುಣ್ಯ ಇಲ್ಲ, ರಿವರ್ಸ್ ಆಗಿ ಪಾಪ ಜಾಸ್ತಿ ಇದೆ. ಆದ ಕಾರಣ ಬುದ್ಧಿ ಎಲ್ಲ ಹಾಗೆ ಹೋಗ್ತಾ ಇರುತ್ತೆ. ಇದಕ್ಕೆ ಸದ್ಯಕ್ಕೆ ಬಲವಂತವಾಗಿ ಆದರೂ ಪದಾರ್ಥದಿಂದ ದೂರವಾಗಿ ಇರುವ ಅಭ್ಯಾಸ ಮಾಡೋದೇ ಈ ವ್ರತಗಳು ಎಲ್ಲವೂ ಕೂಡ. ನಮ್ಮ ವಿದ್ಯಾಮಾನ್ಯರತ್ರೆ ಬಂದು ಒಬ್ಬ ಶಿಷ್ಯ ಕೇಳಿದ ಒಳ್ಳೆ ಪ್ರಶ್ನೆ. ವಿದ್ಯಾರ್ಥಿಗೆ ಅಧ್ಯಯನ ಪ್ರಧಾನವೋ ವ್ರತಾನುಷ್ಠಾನ ಪ್ರಧಾನವೋ ಸ್ವಾಮಿ ಅಂತ ಕೇಳಿದ. ಸ್ವಾಮಿಗಳು ಸಾಮಾನ್ಯ ಅಂದುಕೊಂಡ್ರು, ಅಂದರೆ ಮಿಕ್ಕ ಎಲ್ಲ ವ್ರತಗಳು ತುಂಬಾ ಇದೆಯಲ್ಲ, ಅವೆಲ್ಲ ವ್ರತಗಳಿವೆಯಲ್ಲ ಅದ. ಅವಾಗಂದ್ರು ಅಧ್ಯಯನ ಪ್ರಧಾನ ಅಂದರು. ಅದಕ್ಕೆ ಅವನಂದ, ಅದಕ್ಕೆ ನಾನು ಏಕಾದಶಿ ಫಲಹಾರ ಮಾಡಬೇಕು ಅಂತಿದ್ದೇನೆ ಸ್ವಾಮಿ, ಅದ ಕಾರಣ ನಾನು ವಿಶೇಷವಾಗಿ ಅಧ್ಯಯನ ಮಾಡಿದ್ದೇನೆ. ಅಲ್ಲಿ ಬಂದ ಅವಾಗಂದ್ರು ಸ್ವಾಮಿಗಳು, ನೀನು ಅಧ್ಯಯನ ಮಾಡದಿದ್ರೂ ಪರವಾಗಿಲ್ಲ, ಉಪವಾಸ ಬಿದ್ದಿರು. ಆವಾಗಂದ ಅಧ್ಯಯನ ಮುಖ್ಯ ಅಲ್ಲ ಸ್ವಾಮಿ, ಉಪವಾಸ ಯಾಕೆ ಬೀಳಬೇಕು ಅಂದ್ರೆ ನೀನು ಉಪವಾಸ ಬೀಳದಿದ್ರೆ ದೇವರಿಗೆ ಪ್ರೀತಿ ಆಗಲ್ಲ. ನಾಳೆ ಹೋದು ಪರವಾಗಿಲ್ಲ, ಒಂದು ದಿವಸ ಬಿಟ್ಟರೆ ಏನು ಹೋಗಲ್ಲ. ಅದು ಇಲ್ಲಿ ರಾಯರು ಹೇಳಿಕೊಡ್ತಾ ಇದ್ದಾರೆ. ಆದವು ವಿಷಯ ಸಂಗತಾನೇ ಅಕೃತ್ವ, ಯದ್ಯಪಿ ಮಾಡಬೇಕಾಗಿದ್ದು ಏನು ಕಂಡ್ರೂ ಮನಸ್ಸು ಹೋಗಬಾರದಲ್ಲಿ, ಹಾಗೆ ಮಾಡಬೇಕಾಗಿದ್ದು ಏನಾಗ್ತಾ ಇದೆ, ಹೋಗ್ತಾ ಇದೆ, ಹೋಗ್ತಾನೆ ಇದೆಯಲ್ಲ. ಅದಕ್ಕೆ ಫಸ್ಟ್ ಇದಕ್ಕೆ ಎಲ್ಲೆಲ್ಲಿ ಹೋಗ್ಲಿಕ್ಕೆ ಪದಾರ್ಥಗಳಿದೆಯೋ ಅದರಿಂದ ದೂರ ಇರು, ಸದ್ಯಕ್ಕೆ ದೂರ ಇರು. ಆದ ಮೇಲೆ ಚೆನ್ನಾಗಿ ತಿಳುವಳಿಕೆ ಬಂದ ಮೇಲೆ ತಾನಾಗಿ ಹೋಗುತ್ತೆ. ವಿಷಯ ಸಂಗತಾನೆ ಅಕೃತ್ವ. ಇನ್ನ ಮುಂದೆ ಹೇಳ್ತಾರೆ, ಅವಾಗ ಪ್ರಶ್ನೆ ಬಂತು, ಸ್ವಾಮಿ ನೀವೇ ಹೇಳಿದ್ರಿ ಇಂದ್ರಿಯಗಳು ವಿಷಯಕ್ಕೆ ಸಂಗತ ಆಗದೇ ಇರೋದು ಇಂಪಾಸಿಬಲ್. ಯಾಕೆ? ಎಷ್ಟು ಕಟ್ಟಿದ್ರೂ ಹೊಟ್ಟೆ ಹೋಗುತ್ತಲ್ಲ ಇಂದ್ರಿಯಗಳು. ಕಣ್ಣು ತೆಗೆದ್ರೆ ಆಚೆ ಈಚೆ ನೋಡೋದು ಕಣ್ಣಿನ ಕೆಲಸ, ಜಪದ ಕಾಲಕ್ಕೆ ಹೋಗುತ್ತೆ. ಜಪ ಮಾಡ್ತಾ ಇದ್ದಾಳೆ ಕಣ್ಣು ಹಿಂಗೆ ಹಿಂಗೆ ಹೋಗ್ತಾ ಇರತ್ತಲ್ಲ, ಕಣ್ಣು ಮುಚ್ಚಿದ್ರೆ ಸರಿ ಮನಸ್ಸು ಓಡುತ್ತೆ, ಕಣ್ಣು ತೆಗೆದ್ರೆ ಕಣ್ಣೇ ಓಡುತ್ತೆ. ಓಡಬೇಕು ಜಪದ ಕಾಲಕ್ಕೆ, ಪ್ರತಿಮಾ ಕಡೆಗೆ ಸಾರಂಗ್ರಾಮದ ಕಡೆಗೆ ಓಡಬೇಕು. ನಾನಾ ನೋಡ್ತಾನೆ ಮಾಡ್ತಿರ್ತಲ್ಲ, ಹೌದಾ? ಅದಕ್ಕೆ ಹೇಳ್ತಾ ಇದ್ದಾರೆ, ಇಂದ್ರಿಯಗಳೇ ಆ ಪದಾರ್ಥದ ಕಡೆಗೆ ಹೋಗದಂತೆ ಹಿಡುಕು. ಇಂದ್ರಿಯಗಳೇ ಹೋಗಬಾರದು. ಅದ ಅಂದ್ರೆ ಎಲ್ಲಿಗೆ ಹೋದರೆ ನಿನ್ನ ಇಂದ್ರಿಯಗಳು ಹೋಗುತ್ತೆ ಅಂತ ಗೊತ್ತಾಗುತ್ತೋ ಅಲ್ಲಿಂದ ಅಪ್ಸ್ಕಾಣ್, ದೂರ ಇದ್ದು. ಇಲ್ಲ ಎಲ್ಲಿಗೆ ಹೋದರೂ ಕೂಡ ಇಂದ್ರಿಯಗಳು ಹೋಗ್ತಾ ಇವೆ ಅಂತಾದರೆ
ಸಂಗತತ್ವೇ ವಾ ಇಂದ್ರಿಯಗಳು ಹೋದರೂ ಕೂಡ ಮನೋಬುದ್ಧಿಯೋ ವಿಷಯ ಸ್ಪರ್ಶಂ ಅಕೃತ್ವ. ಇಂದ್ರಿಯಗಳು ಹೋಗ್ಲಿ, ಮನಸ್ಸಲ್ಲಿಗೆ ಹೋಗದಂತೆ ನಿಗ್ರಹ ಮಾಡಿಕೋ. ಅಂದರೆ ಮೆಂಟಲ್ಲಿ ಡೈವರ್ಟ್ ಆಗಿರಬೇಕು. ಪದಾರ್ಥ ನೋಡಿದರೂ ಕೂಡ ನಾವು ಮನಸ್ಸನ್ನ ಬೇರೆ ಕಡೆ ಇಡಬೇಕು. ಹಾಗೆ ಮಾಡ್ಲಿಕ್ಕಾಗುತ್ತಾ? ಅಲ್ಲಿ ಹಾಗೆ ಮಾಡ್ಲಿಕ್ಕಾಗತ್ತಾ? ಬಹಳ ಜನ ಇರ್ತಾರೆ ನಮ್ಮ ಕಡೆ ನೋಡ್ತಿರ್ತಾರೆ. ಅದೇ ಯಾಕೆ, ಏನ್ ಬೇಕಾಗಿಲ್ಲ ನಮ್ಮನ್ನ, ನಿಮ್ಮನ್ನ ನಾವೆಲ್ಲಿ ನೋಡಿದ್ರು? ಅವ್ರ ತಲೆಯಲ್ಲೂ ಇದೆ, ನೋಟ ಮಾತ್ರ ಇದರಿಗಿರುತ್ತೆ. ಮೈಂಡ್ ಆಬ್ಸೆಂಟ್, ಎಲ್ಲೋ ಆಲೋಚನೆ ಮಾಡ್ತಿರ್ತಾರೆ. ಅವರ ನೋಟ ನೋಡು, ಸಾಮಾನ್ಯವಾಗಿ ನಮ್ಮನ್ನೇ ನೋಡೋದು ಬೇರೆ, ನಮ್ಮನ್ನೇ ನೋಡತಾ ಇದ್ದಾಗ ಅವರ ತಲೆ ಆಬ್ಸೆಂಟ್ ಆದಾಗ ನೋಟ ಬೇರೆ ಇರುತ್ತೆ. ಆ ನೋಟ ನೋಡಿದ ಕೂಡಲೇ ಗೊತ್ತಾಗುತ್ತೆ ನಮ್ಮ ನೋಡ್ತಾ ಇಲ್ಲ, ತಲೆಯಲ್ಲೋ ಇದೆ ಇವರಿಗೆ ಅಂತ ಹೇಳಿ. ಹೌದಾ? ಹಾಗೆ ಇಂದ್ರಿಯಗಳು ಎಲ್ಲಿಗೆ ಹೋದರೂ ಮನಸ್ಸು ಅದರ ಮೂಲಕ ಅಲ್ಲಿ ಕೊಡಬೇಡ, ಡೈವರ್ಟ್ ಮಾಡಿಕೊಂಡ್ಬಿಡು ಅಂತ ಹೇಳ್ತಾ ಇದ್ದಾರೆ. ತಯೋಹೋ ಇಲ್ಲ ಸ್ವಾಮಿ, ಇಂದ್ರಿಯಗಳು ಹೋದ ಮೇಲೆ ಮನಸ್ಸು ಹೋಗ್ಲೇಬೇಕಲ್ಲ ಅಂದ್ರು. ತಯೋಹ ವಿಷಯ ಸಂಸ್ಪರ್ಶೆಯಲ್ಲಿ ಆಯ್ತಪ್ಪ, ಆ ವಿಷಯವೂ ಮನಸ್ಸಿನ ವಿಷಯವೂ ಸಂತೋಷ ಆಯ್ತು. ಅವಾಗೆ ಕ್ಷೋಭಂ ಅಪ್ರಾಪ್ಯ ಇತಿವ ಅರ್ಥ. ಸರಿ, ಮನಸ್ಸು ಹೋಯಿತು, ಮನಸ್ಸು ಹೋದರೂ ಕೂಡ ಕ್ಷೋಭಂ ಅಪ್ರಾಪ್ಯ, ಮನಸ್ಸಿನಲ್ಲಿ ಕ್ಷೋಭೆ ಬರಬಾರದು. ಕ್ಷೋಭ ಅಂದರೆ ಅಲ್ಲಕಲ್ಲೋಲ ಆಗೋದು, ಚಂಚಲ ಆಗೋದು, ಮನಸ್ಸು ಚಂಚಲ ಆಗದಂತೆ ನೋಡಿಕೋ. ಇದು ನಿಯಮನ ಎಂಬೋ ಶಬ್ದದ ಅರ್ಥ. ನಾನು ನಿಮ್ಮ ಸರಿ ಮಾತಾಡದಂತೆ ಮಾತಾಡಿದ್ದೀನಲ್ವಾ? ರಾಯರು ಹಾಗೇ ಮಾತಾಡ್ತಾ ಇದ್ದಾರೆ, ಗ್ರಂಥದ ಮೂಲಕ ಮಾತಾಡ್ತಾ ಇದ್ದಾರೆ. ಇನ್ನ ಮುಂದನ ಹೇಳ್ತಾ ಇದ್ದಾರೆ, ಈ ಇಂದ್ರಿಯಗಳನ್ನ ನಿಗ್ರಹ ಮಾಡು. ಇಂದ್ರಿಯಗಳು ಹೋದರೂ ಮನಸ್ಸು ಅದರ ಮೂಲಕ ಪದಾರ್ಥಗಳ ಕಡೆಗೆ ಹೋಗದಂತೆ ಮಾಡು, ಮನಸ್ಸು ಹೋದರೂ ಅದು ಚಂಚಲವಾಗದಂತೆ ಮಾಡಿಕೋದು. ಇದೆಲ್ಲ ಮೇಲ್ನೋಟದ ಉಪದೇಶಗಳು, ಒಳಗಿನದ್ದು ಮತ್ತು ಕೃಷ್ಣ ಕೊಡ್ತಾ ಬರ್ತಾರೆ. ಇಲ್ಲೇನಿದೆ ಪ್ರಧಾನವಾದ ಸೂತ್ರ ಅಂದರೆ, ಭಗವಂತನೊಬ್ಬನೇ ಸ್ವತಂತ್ರ, ಜೀವ ಅಸ್ವತಂತ್ರ, ಜೀವನ ಇಂದ್ರಿಯಗಳು ಅಸ್ವತಂತ್ರ. ಹೌದಾ? ಜೀವನ ವಶದಲ್ಲೇ ಇಂದ್ರಿಯಗಳು ಇಲ್ಲ. ಇದನ್ನು ಪ್ರಧಾನವಾಗಿ ಗೀತೆಯಲ್ಲಿ ಹೇಳ್ತಾರೆ, ನಿನ್ನ ಇಂದ್ರಿಯಗಳು ನಿನ್ನ ವಶದಲ್ಲಿ ಇಲ್ಲ. ನಿಮಗೆ ಅರ್ಥ ಆಗಬೇಕಾದರೆ, ಬಲ್ಬ್ ಇದೆ ಬೀಳಬೇಕು, ಸ್ವಿಚ್ಚು ನಮ್ಮ ಕೈಯಲ್ಲಿ ಇಲ್ಲ, ಬೇರೊಬ್ಬರ ಕೈಯಲ್ಲಿದೆ. ನೋಡಿ, ಇದು ನಿಮಗೆ ಅರ್ಥ ಆಗತ್ತೆ. ನಾವು ಆ ಸ್ವಿಚ್ ಯಾರ ಕೈಯಲ್ಲಿದೆಯೋ ಅವರು ಹೇಳುತ್ತಾ ಇದ್ದಾರೆ, ನೋಡು ಬಲ್ಬ್ ಟೈಮಿಗೆ ಹಾಕೋ, ಟೈಮಿಗೆ ಬಲ್ಬ್ ಬೀಳಬೇಕು, ಬಲ್ಬನ್ನು ಹೀಗೆ ಮಾಡು ಹಾಗೆ ಮಾಡು ಅಂತೆಲ್ಲ ಹೇಳಿದ್ರು ಅವರು. ಆವಾಗ ಕೊನೆಗೆ ಇವ ಹೇಳ್ದ, ನನ್ನ ಕೈಯಲ್ಲೇನಿದೆ ಎಲ್ಲ ನಿಮ್ಮ ಕೈಯಲ್ಲೇ ಇದೆಯಲ್ಲ ಅಂತ. ಯಾಕೆ, ಸ್ವಿಚ್ಚು ನಿಮ್ಮ ಕೈಯಲ್ಲೇ ಇದೆ, ಎಲ್ಲ ನಿಮ್ಮ ಕೈಯಲ್ಲಿದೆ, ಉಪದೇಶ ನನಗೆ ಕೊಟ್ರಿ. ಇದೇ ಪ್ರಶ್ನೆ. ಜೀವ ಅಸ್ವತಂತ್ರ ಅಂತಾದರೆ ಶಾಸ್ತ್ರ ಉಪದೇಶ ಹೇಗೆ ಕೊಡುತ್ತೆ? ಕೊಟ್ಟಿದೆ. ಆದ್ದರಿಂದ ಜೀವನಿಗೆ ಸ್ವಲ್ಪ ಸ್ವಾತಂತ್ರ್ಯ ಹೇಳಬೇಕು. ಅದಕ್ಕೆ ಬ್ರಷ್ ಹಾಕಿ ತೆಗ್ತಾರೆ ಮಧ್ವಾಚಾರ್ಯ. ಅದಕ್ಕೆ ಹೇಳಿದರು, ಬಲ್ಬ್ ಬೀಳ್ಬೇಕಲ್ಲ, ಅವಾಗ ಇವನಂದ, ನಿಮ್ಮ ಕೈಯಲ್ಲಿದೆ, ನಾನದಂತೆ ಹೇಳಿದ್ದು, ನಿನಗೆ ಉಪದೇಶ ಕೊಟ್ಟಲ್ಲ ಹೀಗೆ ಮಾಡು ಹಾಗೆ ಮಾಡು ಬಲ್ಬ್ ಇದ್ದಿರಬೇಕು ಅಂಥೇಳಿ. ಅಲ್ಲ, ಸ್ವಿಚ್ಚು ಕೈಯಲ್ಲಿ ಇಟ್ಕೊಂಡಿದ್ದೆ ನಾನೇ, ನಂಗೆ ಗೊತ್ತಿಲ್ವಾ ನಿನ್ನ ಬಲ್ಬಿನ ಸ್ವಿಚ್ ನನ್ನ ಹತ್ರ ಇದೆ ಅಂತ, ಉಪದೇಶ ನಿನಗೆ ಕೊಟ್ಟೆ, ಏನು ಸ್ವಿಚ್ ಹಾಕು ಸರಿ ಮಾಡು ಇದು ಮಾಡು ಅಂತ, ನಿನ್ನ ಕೈಯಲ್ಲಿ ಏನು ಇಲ್ಲ ಅಂತ ತಿಳ್ಕೊಂಡೆ ಉಪದೇಶ ಕೊಟ್ಟೆ. ಅಲ್ಲ, ನಂಗೆ ಯಾಕೆ ಕೊಟ್ಟಿ ಅಂದ್ರೆ ಅರ್ಥ ಏನು, ಯಾರ ಕೈಯಲ್ಲಿ ಸ್ವಿಚ್ ಇದೆಯೋ ಅವರ ಶರಣಾಗತನಾದರೆ ಅವರು ಸ್ವಿಚ್ ಹಾಕ್ತಾರೆ ಅಂತ ಅರ್ಥ. ಇಷ್ಟು ತಾತ್ಪರ್ಯ. ಮೇಲ್ನೋಟಕ್ಕೇನ ಅಂತ ಸ್ವಿಚ್ಛಾಹೋ ಅಂತ ಅರ್ಥ.
ಹೌದಾ? ಇವಾಗ ಮಡಿಯಲ್ಲಿ ಇರ್ತೀರಪ್ಪ, ಯಾರೋ ದೊಡ್ಡವರು ಪೂಜೆ ಮಾಡ್ತೀರಿ, ನೀವು ಚಿಕ್ಕ ಹುಡುಗಿರ್ತಾನೆ ಇರ್ತಾನೆ, ನಿಮಗೆ ಲೈಟ್ ಹಾಕಬೇಕು, ಏ ಲೈಟ್ ಹಾಕೋ ಅಂತ ಹೇಳ್ತೀರಿ. ಅವನು ಮಡಿಲಿದ್ದಾನೆ, ಅವನು ಮುಟ್ಲಿಕ್ಕಿಲ್ಲ, ನೀವು ಮುಟ್ಲಿಕ್ಕಿಲ್ಲ, ಅವನು ಮುಟ್ಲಿಕ್ಕಿಲ್ಲ. ಅಂದ್ರೆ ಅರ್ಥ ಏನು? ಯಾರು ಮೈಲಿಗೆಯಲ್ಲಿದ್ದಾರೋ ಅವ್ರನ್ನ ಕರೆದು ಲೈಟ್ ಹಾಕಿಸು ಅಂತ ಅರ್ಥ ಅಲ್ಲ. ಏನ್ರಿ ಇನ್ನೇನು ಬೇರೆ ಅರ್ಥ ಮಾಡ್ತೀರಾ? ಮಡಿಯಲ್ಲಿರ್ತಾರೆ, ನೀವು ಮಡಿಯಲ್ಲಿದ್ದೀರಿ, ಇನ್ನೊಬ್ರು ಮಡಿಯಲ್ಲಿದ್ದಾರೆ ನಿಮ್ ಪಕ್ಕದಲ್ಲಿದ್ದವರು. ನೀವು ಒಳಗೆ ಕೂತಿದ್ದೀರಾ, ಅವ್ರಿಗೆ ಹೇಳಿದ್ದೀರಾ, ಏ ಲೈಟಪ್ಪ ಲೈಟ್ ಬೇಕು ಸ್ವಲ್ಪ ಅಂತ ಹೇಳಿದ್ರು. ಅವನಂತ ನೀವು ಮಡಿಯ ನಾನು ಮಡಿಯ ಲೈಟ್ ಎಲ್ಲಿಂದ ಬರುತ್ತೆ ಅಂತ ಕೇಳ್ದ. ನೀವು ಮುಟ್ಟಬಾರ್ದು ನಾನು ಮುಟ್ಟಬಾರ್ದು, ನಂಗ್ಯಾಕೆ ಹೇಳಿದ್ರಿ ಅಂದ್ರೆ ನಿಂಗ್ಯಾಕೆ ಹೇಳಿದ್ರಿ ಅಂದ್ರೆ ನೀನು ಮಡಿಯಲ್ಲೇ ಇರಬೇಕು, ಮೈಲಿಯಲ್ಲಿದ್ದವರ ಕೈಲಿ ಹಾಕ್ಸು ಅಂತ ಅರ್ಥ. ಅಂದ್ರೆ ನೀನೇ ಹೋಗಿ ಹಾಕು ಅಂತ ಅರ್ಥ ಅಲ್ಲ ಅಂತ ಹೇಗೆ ಮಾಡ್ತೀವೋ. ಇಂದ್ರಿಯಗಳನ್ನ ನಿಯಮನ ಮಾಡಿಕೋ ಅಂತ ಹೇಳೋ ಕಾಲಕ್ಕೆ ಅರ್ಜುನ ಕೇಳುತ್ತಾನೆ, ಅದು ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲವಯ್ಯ ಅಂದರೆ. ಹೌದು, ಯಾರ ಕಂಟ್ರೋಲ್ ಅಲ್ಲಿ ನಿನ್ನ ಇಂದ್ರಿಯಗಳಿವೆಯೋ ಅವರ ಶರಣಾಗತನಾದರೆ ನಿನ್ನ ಅನಸಿಕ ಪ್ರಕಾರ ಅವರು ನಿನ್ನ ಇಂದ್ರಿಯಗಳನ್ನ ನಿಗ್ರಹ ಮಾಡುತ್ತಾರೆ. ಇದು ಗೀತೆಯ ತಾತ್ಪರ್ಯ. ಗೀತೆಯಲ್ಲಿ ಕೃಷ್ಣ ಹೊರಟದ್ದು ನೀನು ಹೀಗೆ ನಿಗ್ರಹ ಮಾಡು ಹಾಗೆ ನಿಗ್ರಹ ಮಾಡು ಅಂತ ಹೇಳಿದ್ರೆ ಅಷ್ಟು ಮಾತ್ರ ತಗೊಂಡು ಹೋದು ನಾವು. ಗೀತೆ ಹೇಳಿದೆ, ಕೃಷ್ಣ ಹೇಳಿದ್ದಾನೆ ಹೀಗ್ ಮಾಡು ಹಾಗೆ ಮಾಡು ಅಂತ ಹೇಳಿದ್ದಾನೆ, ಹಾಗೆ ಮಾಡ್ಬೇಕು ನಾವು. ಹೌದಯ್ಯ, ಅದೇ ಕೃಷ್ಣನೇ ಇನ್ನೊಂದು ಕಡೆ ಹೇಳಿದ್ದಾನಲ್ಲ, ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವಮಿಷ್ಯತೆ ಅಂತ ಆಚಾರ ಮೂಲಕ ಇಲ್ಲೇ ಹೇಳಿದ್ದಾನೆ. ನೀನು ಅಸ್ವತಂತ್ರನು ಅಲ್ಲ, ಅಸ್ವತಂತ್ರ ಅಂತ ನಾವು ಅಸ್ವತಂತ್ರ ಅಂತ ಗೊತ್ತಿದ್ದು ಹೀಗ್ ಮಾಡು ಅಂತ ದೇವರು ಹೇಳಿದರೆ ಅದರಲ್ಲಿ ಅರ್ಥ ಬೇರೆ ಇರಬೇಕೋ ಇಲ್ವೋ? ಏನಂತ, ಯಾರ ಕೈಯಲ್ಲಿ ನಿನ್ನ ಇಂದ್ರಿಯಗಳಿವೆಯೋ ಅವರ ಶರಣಾಗತನಾಗು, ಆವಾಗ ಅವರು ನಿನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡುತ್ತಾರೆ ಎಂಬುದು ತಾತ್ಪರ್ಯ. ಅದು ಮೂಲ ಗೊತ್ತಿಲ್ಲದೆ 24 ತಾಸು ಏ ನಿಂದ ಹಿಂಗ್ ಮಾಡು, ನಂದ್ ಹಾಕ್ ಮಾಡು, ನಿಂದ ಇದು ಮಾಡು ಅದು ಮಾಡು ಅಂತ ಹೇಳೋರು. ಆದಮೇಲೆ ಆ ಮಾಡೋರು ನೀವು ಕೇಳಿರ್ತೀರಿ, ನಾವೆಲ್ಲ ಕೇಳಿದ ಇಷ್ಟೇ ಹೇಳಿದೆ ನಾನು, ಏ ನೀವೆಲ್ಲ ಮೊದಲು ಇಂದ್ರಿಯಗಳಿಗೆ ನಿಗ್ರಹ ಮಾಡ್ಕೋಬೇಕು, ರಾಯರೇ ಹೇಳ್ತಾ ಇದ್ದಾರೆ. ಆದ್ಮೇಲೆ ಇಷ್ಟೆಲ್ಲ ಹೀಗೆ ಹೇಳಿದೆ, ಆಯ್ತಾಚಾರ್ಯ ಅಂತ ಹೊರಗೆ ಹೋದ ಕೂಡಲೇ ಡಬಲ್ ಆಗುತ್ತೆ. ಏನು ಇಂದ್ರಿಯಗಳ ನಿಗ್ರಹ, ಸುಮ್ಮನೆ ಬಿಟ್ರೆ ಇಂದ್ರಿಯಗಳು ಸುಮ್ಮನೆ ಇರುತ್ತೆ, ನಿಗ್ರಹ ಮಾಡ್ಲಿಕ್ಕೆ ಹೋದ್ರೆ ಡಬಲ್ ಆಗಿ ಕೊಡುತ್ತೆ. ಆಚೆಗಡೆಗೆ ನೀವು ಸುಮ್ಮನೆ ಕೂತ್ಕೊಂಡು ಊಟ ಏನೋ ತಿಂದ ನಿಂಪಾಡಿ ಇದು ಮಾಮೂಲಾಗಿರುತ್ತೆ. ಯಾರಾದ್ರೂ ಬಂದು ಹೇಳಿ ಇವತ್ತು ನೀವು ಹಾಲು ಕುಡಿಬಾರದಂತೆ ಅಂತ ಹೇಳಿದ್ರೆ ಹಾಲು ಕಡೆಯೇ ಹೋಗ್ತಾ ಇರುತ್ತೆ. ಹೌದಾ? ಅಲ್ಲೇ ಡಬಲ್ ಆಗಿ ಹೋಗುತ್ತೆ. ಮತ್ತೆ ನೀವಂತೀರ ನಾಳೆ, ಆಚಾರ್ಯ ನೀವೇನೋ ಇಂದ್ರಿಯ ನಿಗ್ರಹ ಮಾಡಿ ಅಂದ್ರಿ, ರಾತ್ರಿ ಎಲ್ಲ ಪ್ರಯತ್ನ ಮಾಡಿದ್ವಿ, ಬೆಳಿಗ್ಗೆ ರಾತ್ರಿ ಆಗ್ಲಿಲ್ಲ. ಅದಿ ಅವಾಗ ನಾನೇನು ಉತ್ತರ ಕೊಡಬೇಕು? ಇವೆಲ್ಲ ದೊಡ್ಡ ವಿಷಯಗಳು, ಸುಮ್ಮನೆ ಅರ್ಥ ಆಗೋದಲ್ಲ, ನಿಮ್ಗೆ ಹೇಳಿದ್ರು ಅಷ್ಟೇ, ಪ್ರವಚನ ಕೇಳ್ಕೊಂಡು ಮನೆಗೆ ಹೋಗ್ರಿ ಅಂತ ಈ ಥರ ನಾನು ಉತ್ತರ ಕೊಡಬೇಕು. ಇದೆಲ್ಲ ಏನು ನಾಟಕಗಳು ಬೇಡ ಅಂತಾರೆ ರಾಘವೇಂದ್ರ ಸ್ವಾಮಿಗಳು. ಸ್ಪಷ್ಟವಾಗಿ ಜೀವ ಅಸ್ವತಂತ್ರ, ಅವನ ಇಂದ್ರಿಯಗಳು ಅಸ್ವತಂತ್ರ. ತಲವಕಾರ ಉಪನಿಷತ್ತಿನಲ್ಲಿ ರುದ್ರದೇವರೇ ಕೇಳುತ್ತಾರೆ ಬ್ರಹ್ಮದೇವರನ್ನ, ಎಲ್ಲರ ಮನಸ್ಸು ನನ್ನ ಹಿಡಿತದಲ್ಲಿದೆ, ನನ್ನ ಮನಸ್ಸು ನಿಮ್ಮ ಹಿಡಿತದಲ್ಲಿದೆ, ನಿಮ್ಮ ಮನಸ್ಸು. ಅವಾಗಂದ್ರು ಎಲ್ಲರ ಮನಸ್ಸು ನಿನ್ನ ಮನಸ್ಸು ನನ್ನ ಮನಸ್ಸು ಯಾರ ಹಿಡಿತದಲ್ಲಿದೆಯೋ ಅವನೇ ದೇವ ಅಂದ್ರು. ಹಾಗಾದ್ರೆ ನಮ್ಮ ಮನಸ್ಸು ಇಂದ್ರಿಯ ಎಲ್ಲವೂ ಕೂಡ ಯಾರ ಅಧೀನದಲ್ಲಿದೆಯೋ ಅವನ ಶರಣಾಗತನಾಗುವುದೇ ಗೀತೆಯ ತಾತ್ಪರ್ಯ. ಅದಕ್ಕೆ ವಿಜಯದಾಸರು ಸುಳಾದಿಯಲ್ಲಿ ಹೇಳುತ್ತಾರೆ, ಎನ್ನ ದೇಹ ಇಂದ್ರಿಯ ಪ್ರಾಣ ಮನ ನಿನ್ನಾಧೀನ 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 ಅಂತ ಸ್ಪಷ್ಟವಾಗಿ ಹೇಳ್ತಾ ಬರ್ತಾರೆ. ಆದ್ದರಿಂದ ದೇವರ ಅಧೀನವಾಗಿದೆ. ಇವಾಗ ಏನಾಯ್ತು, ಟೋಟಲಿ ನಮ್ಮ ಇಂದ್ರಿಯಗಳ ಸ್ವಿಚ್ಚು ಅವನೇ ಹಿಡ್ಕೊಂಡಿದ್ದಾನೆ, ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡುವಂತ ನಮ್ಗೆ ಹೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅಂದ್ರೆ, ಇಷ್ಟರವರೆಗೂ ದೇವರ ಕಡೆಗೆ ನಾವು ಮುಖ ಮಾಡಿ, ಅಯ್ಯ ನನ್ನ ಇಂದ್ರಿಯಗಳನ್ನ ನೀನು ಸರಿಯಾದ ಹಾಡಿಯಲ್ಲಿಡು ಅಂತ ಕೇಳ್ಕೊಂಡ್ವಾ? ಕೇಳೇ ಇಲ್ಲ. ಆ ಬುದ್ಧಿ ಬರಲಿ ಅಂತ ದೇವ ಹೇಳಿದ. ದೇವ ಹೇಳಿದ್ದೇನು? ನಿನ್ನ ಇಂದ್ರಿಯಗಳು ನನ್ನ ಹಿಡಿತದಲ್ಲಿವೆ. ಇಂದ್ರಿಯಗಳು ಸರಿಯಾಗಿರಬೇಕಾದ್ರೆ ಯಾವ್ದ್ಯಾವ್ದು ಸರಿಯಾಗಿರಬೇಕು ಅಂತ ನಾನು ಹೇಳಿದ ಪ್ರಕಾರ ನನ್ನಲ್ಲಿ ಶರಣಾಗತ ನಾವು ಇದನ್ನು ಹೇಳಿ ಹೊರಡ್ತಾ ಇದ್ದಾರೆ. ಇಂದ್ರಿಯಾಣಿ ಪರಾಣ್ಯಾಹು, ಇಂದ್ರಿಯಭ್ಯ ಪರಂಮನಃ, ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ